ಹದಿನೇಳು ಟೈಪ್ ಭೇದದ ಅರ್ಥನೇ ಬರುತ್ತೆ ಅಂತ ತೋರಿಸ್ತಾ. ಅದು ಹೇಗೆ ಅಂತ ಇಲ್ಲೂ ಸ್ವಲ್ಪ ನೋಡ್ಬೋದು. ಆಮೇಲೆ ಮಾಹುತೇ ಸ್ತಬ್ಧತಾ ತತಃ, ಅದಕ್ಕೆ ಸ್ತಬ್ಧರಾಗಬೇಡ ನೀನು, ಅಹಂಕಾರಿ ಆಗಬೇಡ, ಗೊತ್ತಾಯ್ತಾ? ಅದು ಉಪದೇಶ ಮಾಡ್ತಾ ಇದ್ದ. ಸತ್ಯತೋ ನಾಸ್ತಿ ತತ್ವಂ ಹಿ ಮಾಭೂತ್ತೇ ಸ್ತಬ್ಧತಾ ತತಃ. ಈ ರೀತಿ ಅತತ್ವಮಸಿ ಶಬ್ದಕ್ಕೆ ಆ ರೀತಿ ಬಿಡಿಸಿದ್ದಕ್ಕೆ ಒಂದು ವ್ಯಾಕರಣನೇ ಸಪೋರ್ಟ್ ಮಾಡ್ತಾ ಇದೆ, ಅತತ್ವಮಸಿ ವ್ಯಾಕರಣ. ಅದು ಇನ್ನೊಂದು ಪುರಾಣ ವಾಕ್ಯ ಅರ್ಥ ಮಾಡಿಬಿಟ್ಟಿದೆ ಈ ರೀತಿಯಾಗಿ. ಆದ್ದರಿಂದ ಅತತ್ವಮಸಿ ಅನ್ನೋ ಪಾಠದಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತಾಯ್ತು. ಅಸುರಃ ಸ್ತಬ್ಧತಾಂ ಯಾತಃ, ಯಾರು ಸ್ತಬ್ಧರಾಗ್ತಾರೆ ಗೊತ್ತಾ? ಅಸುರರು ಸ್ತಬ್ಧರಾಗ್ತಾರೆ. ಯಾತಕ್ಕೆ? ಅವ್ರೇನು ಮಾಡ್ತಾರೆ, ಅವರು ಬ್ರಹ್ಮಾಮಿತಿ ಮಾನಿನಃ, ನಾನೇ ಬ್ರಹ್ಮ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ದುರಹಂಕಾರ ಬರುತ್ತೆ ಅವ್ರಿಗೆ. ಆದರೆ ನಿನಗೆ ಹಾಗೆ ಬರಬಾರ್ದು, ನೀನು ಹಸುರನಲ್ಲ, ನೀನು ವೇದಾದಿ ಓದ್ಕೊ ಬಂದಿದ್ದೀಯ ಅಂತಂದು ಹಾಗೆಲ್ಲ ಮಾಡಬೇಡ ಅಂತ ಉಪದೇಶ ಮಾಡ್ತಾರೆ. ಅಸತ್ಯಂ ಜಗದಿತ್ಯಾಹುಹು ಸಿದ್ಧೋಹಂ ಬಲವಾನಿತಿ, ಭಗವದ್ಗೀತಾ ಶ್ಲೋಕಗಳು ಇದೇ ರೀತಿ ಇರೋದು. ಅಸತ್ಯಮ ಪ್ರತಿಷ್ಠಂತೆ ಜಗದಾಹರಣೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ನೋಡಿ ಹೇಗಿದೆ, ಅಸತ್ಯಂ ಜಗದಿತ್ಯಾಹುಹು ಸಿದ್ಧೋಹಂ ಬಲವಾನಿತಿ. ಅಸತ್ಯ ಅಂತ ಕರೀತಾರೆ ಜಗತ್ತನ್ನು, ಡೈರೆಕ್ಟ್ ಇವರಿಗೆ ಅಪ್ಲಿಕಬಲ್ ಅದು. ಅಸತ್ಯ ಅಂತ ಕರೆಯೋದು ಯಾರು, ಇವರೇ, ಆದ್ದರಿಂದ ಅವರಿಗೆ ಅಪ್ಲಿಕಬಲ್ ಅದು. ಮತ್ತು ಭಾಗವತಲ್ಲೂ ಬರುತ್ತೆ, ಅಂಬರೀಷ್ ರಾಜ್ಯದಲ್ಲಿ ಅಸತ್ವ ಅಂತ ತಿಳ್ಕೊಂಡ್ಬಿಟ್ಟ, ಅಸತ್ವ ಅಂತ ತಿಳ್ಕೊಂಡ್ಬಿಟ್ಟು ನಷ್ಟ ಅರ್ಥ, ಅಸತ್ವ ಅಮಂಗಳ ಅಂತ ತಿಳ್ಕೊಂಡ್ಬಿಟ್ಟ. ಇಲ್ಲ, ಶಾಸ್ತ್ರದಲ್ಲಿ ಅಸತ್ಯ ಅಂತ ಬಂದರೆ ಏನು ಗಾಬರಿ ಆಗಬೇಕಾಗಿಲ್ಲ, ಅದಕ್ಕೆ ಅರ್ಥ ಅದೇ ಹೇಳಿಬಿಟ್ಟಿದೆ. ಇವರು ಅಸತ್ಯ ಅನ್ನೋ ಒಂದು ಮಾತು ಆ ಅರ್ಥಲ್ಲಿ ಹೇಳ್ತೀವಿ ಅಂದರೆ ಹೇಳ್ಕೊಂಡು ನಮಗೆ ಯೋಚನೆ ಆಗಿದ್ರೆ, ಆ ಅರ್ಥಲ್ಲಿ ನಾವು ಹೇಳ್ತೀವಿ ಅಂದರೆ ನಿನ್ನ ಭಾರಿ ಸಂತೋಷ. ಏನಾದರೂ ನೀವು ಆಗಿದ್ರೆ ದ್ವೈತಿಗಳಾಗಿಬಿಟ್ರೆ ಅಷ್ಟೇ, ಈ ಅರ್ಥ ಹೇಳೋ ದ್ವೈತಿಗಳಾಗಿಬಿಟ್ರೆ, ಆ ಅರ್ಥ ಹೇಳಿದರೆ ವಿರೋಧಿಗಳಾಗ್ತೀರಿ. ಇಲ್ಲ, ವೇದವ್ಯಾಸದಿಂದ ಬಯಸ್ಕೋತೀರಿ, ಆ ಅರ್ಥ ಹೇಳಿ, ಈ ಅರ್ಥ ಹೇಳೋ ಶಿಷ್ಯರಾಗ್ತೀರಿ, ಆದ್ದರಿಂದ ನಿಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ. ಅನೀಶ್ವರಂ ಜಗಚ್ಚಾಹು ಅಪ್ರತಿಷ್ಠಂ ತಥೈವ ಚ. ಅನೀಶ್ವರಂ, ದೇವರಿಗೆ ಸ್ವಾಮಿ ಇಲ್ಲ. ಸಿದ್ಧೋಹಂ ಬಲವಾನಸ್ಮಿ ಆದ್ಯ ಸಿದ್ಧೋಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಸಿದ್ಧೋಹಂ ಆಢ್ಯೋಹಂ ಅಂತ ಕರ್ಕೊಡ್ತಾನೆ, ಕೋನ್ಯೋಸ್ತಿ ಸದೃಶೋಮಯ ಅಂತ ಕರ್ಕೊಡ್ತಾನೆ ಅಂತ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಬಂದಿದೆ. ಅದು ಸಿದ್ಧೋಹಂ ಬಲವಾನಿತಿ. ಅನೀಶ್ವರಂ ಜಗಚ್ಚಾಹು, ದೇವರಿಗೆ ಈಶ್ವರನೇ ಇಲ್ಲ ಅಂತ ಕರೀತಾರೆ ನಾಸ್ತಿಕರು. ಅವನೇ ಹೇಳಿದ್ದು, ಹಿರಣ್ಯಕಶಿಪು ಹೇಳಿದ, ಮದನ್ಯೋ ಜಗದೀಶ್ವರ ಕಹ ಅಂತ ಕೇಳಿದ್ನಲ್ಲ, ಎಲ್ಲ ದೈತ್ಯರ ಲಕ್ಷಣ ಅದು. ಅಪ್ರತಿಷ್ಠಂ ತಥೈವ ಚ, ಪ್ರತಿಷ್ಠ ಇಲ್ಲ ಅಂದ್ರೆ ಏನು ಹೇಳಿದ್ದಾರೆ, ಮೋಕ್ಷದಲ್ಲಿ ದೇವರು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೇಡ ಅಲ್ಲಿ ಬೇಡ, ರಾಯರ ಅರ್ಥ ಬರೆದಾರೆ ಈಗಾಗಲೇ ಹೊಂಚ್ಕೋಬೇಕಂದ್ರೆ. ಚೇತನೈಕತ್ವ ವಿಷಯಾನ್ ವೇದಾನಾಹುಚ್ಚ ಸರ್ವಶಃ. ಮತ್ತು ಚೇತನ ವೇದಗಳಲ್ಲಿ ಏನು ಹೇಳುತ್ತೆ ಅಂತ ಗೊತ್ತಾ? ಅವ್ರು ಹೇಳೋದು ವೇದಾನ್ ಚೇತನೈಕತ್ವ ವಿಷಯಾನ್ ಸರ್ವಶಃ ಆಹು. ವೇದಗಳೆಲ್ಲ ಚೇತನ ಒಬ್ಬನೇ ಅಂತ ಹೇಳ್ತಾ ಇವೆ ಅಂತ ವಾದ ಮಾಡ್ತಾರೆ ಅವರು, ಆತ್ಮೈಕತ್ವವಾದಿಗಳು. ಅಂದರೆ ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲ ಜೀವರು ಆತ್ಮನೇ, ಬ್ರಹ್ಮನೇ ಅಂತ ಹೇಳ್ತಾರೆ. ವೇದಗಳು ಹೀಗೆ ಹೇಳ್ತವೆ ಅಂತ ಅವ್ರು ಹೇಳ್ತಾರೆ, ತಪ್ಪದು. ಕುತರ್ಕ ಪರಮ ನಿತ್ಯಂ ವಿಮತಂ ಮಿಥ್ಯಾದೃಶ್ಯತ್ವ ಅಂತ ಹೇಳ್ತಾರಲ್ಲ, ವಿಮತಂ ಮಿಥ್ಯಾದೃಶ್ಯತ್ವ, ವಿಮತಂ ಮಿಥ್ಯಾ ಜಡತ್ವ, ವಿಮತಂ ಮಿಥ್ಯಾ ಪರಿಚ್ಛಿನ್ನತ್ವ. ಮೂರು ಹೇತು ಕೊಡ್ತಾರೆ, ಒಂದು ದೃಶ್ಯತ್ವ ಹೇತು, ಇನ್ನೊಂದು ಪರಿಚ್ಛಿನ್ನತ್ವ ಹೇತು, ಇನ್ನೊಂದು ಜಡತ್ವ ಹೇತು. ಆ ಮೂರು ಎಲ್ಲಿ ಬಂತು? ಮೂರು ಎಲ್ಲಿ ಖಂಡನೆ ಮಾಡಿದ್ರು ಆಚಾರ್ಯರು? ತತ್ವೋದ್ಯೋತನೆ ಮಾಡಿದ್ರು. ಇವತ್ತು ಮಿಥ್ಯಾತ್ವ ಖಂಡದಲ್ಲಿ ಒಂದು ಮಾಡಿದ್ರು, ದೃಶ್ಯತ್ವ ಮಾತ್ರ ಕೊಟ್ಟು ಮಾಡಿದ್ರು. ತತ್ವೋದ್ಯೋತದಲ್ಲಿ ಮೂರನ್ನೂ ಹೇಳಿಬಿಡ್ತಾರೆ, ಜಡತ್ವಾತ್ ಹೇತುನೂ ಸರಿಯಲ್ಲ, ಪರಿಚ್ಛಿನ್ನತ್ವಾತ್ ಹೇತುನೂ ಸರಿಯಲ್ಲ, ದೃಶ್ಯತ್ವಾತು ಸರಿಯಲ್ಲ. ಏನವೆಲ್ಲ ಹೇತುಗಳು, ಹೆಸರುಗಳು? ಕುತರ್ಕ ಪರಮಾಹ, ಕುತರ್ಕಗಳು. ಅವ್ರು ಹೇಳಿದ್ದೇನು? ಜಗತ್ತು ಸುಳ್ಳು ಕಣ್ಣಿಗೆ ಕಾಣುತ್ತಾ, ಆದ್ದರಿಂದ ದಡ್ಡ ಜಗತ್ತು ಸತ್ಯ ಕಣ್ಣಿಗೆ ಕಾಣುತ್ತೆ ಅಂತ ಹೇಳಬೇಕು ಯಾವಾಗಲೂ ಕೂಡ. ಕಣ್ಣಿಗೆ ಕಂಡು ಸತ್ ಸೀಗ್ ಇಸ್ ಬಿಲೀವಿಂಗ್, ಅದು ಸೀಗ್ ಇಸ್ ನಾಟ್ ಬಿಲೀವಿಂಗ್ ಆದರೆ ಬಿಲೀವಿಂಗ್ ಯಾವ್ದು ಆಗಿದೆ? ಅದಕ್ಕೆ ಚಾರ್ವಾಕರು ಎಷ್ಟೋ ವಾಸಿ ಪಾಪ ಏನಂತಾರೆ ಅವರು, ಕಣ್ಣಿಗೆ ಕಂಡು ಸತ್ಯ ಅಂತ, ಕಣ್ಣಿಗೆ ಕಂಡಿದ್ದು ಸುಳ್ಳು ಅಂತೀಯಲ್ಲ, ಎಂಥ ಆ ಶಾಸ್ತ್ರದಿಂದ ಅಂತ ಕರೀತಾರೆ. ಹೀಗಾಗಿ ಪ್ರತ್ಯಕ್ಷ ಅದು ಕೊಟ್ಟ ಹೇತು ಏನಾಯ್ತು, ಕುತರ್ಕ ಅದು. ಇವತ್ತೊಮ್ಮೆ ಮಿಥ್ಯಾ ದೃಶ್ಯತ್ವ ತಮ್ಮದು ಏನದು, ಕುತರ್ಕ. ಅಲ್ಲೇನು ಕುತರ್ಕ ಮಾಡಿದ್ದವನು? ದೃಷ್ಟಾಂತ ಕೊಟ್ಬಿಟ್ಟ, ಬೆಳ್ಳಿ ಕಾಣುತ್ತೆ ಬೆಳ್ಳಿ ಇಲ್ಲ, ಬೆಳ್ಳಿ ಕಾಣುತ್ತೆ ಬೆಳ್ಳಿ ಇಲ್ಲ, ಸರಿ ಕಂಡಿದ್ದೆಲ್ಲ ಇಲ್ಲ ಅಂದ್ಬಿಟ್ಟ, ಗೊತ್ತಾಯ್ತಾ? ಕಂಡಿದ್ದೆಲ್ಲ ಇಲ್ಲ ಅಂದ್ಬಿಟ್ಟ. ಅಲ್ಲಿ ಬೆಳ್ಳಿ ಕಾಣಿಸ್ತು ಬೆಳ್ಳಿ ಇಲ್ಲ ಅಂತ ಯಾತಕ್ಕೆ ಅಂದರೆ, ಆಚಾರ್ಯ ಎರಡು ಕಾರಣ ಕೊಡ್ತಾರೆ. ಅಲ್ಲಿ ಸರಿಯಾಗಿ ಕಾಣಿಸಿಲ್ಲ, ಸರಿಯಾಗಿ ಕಾಣಿಸಿದ ಕೇಸ್ ಅಲ್ಲ ಅದು. ಎಂಥ ಕೇಸ್ ಅದು? ತಪ್ಪಾಗಿ ಕಾಣಿ, ಆಮೇಲೆ ತಾನೇ ಹೇಳ್ತಾರೆ ಸರಿಯಾಗಿ ನೋಡಲಿಲ್ಲ ಅಂತ ಅವನೇ ಅಂದ್ಬಿಡ್ತಾನೆ. ಸೊ ಸರಿಯಾಗಿ ನೋಡಿದ ಕೇಸ್ ಅಲ್ಲ ಜಗತ್ತು. ಎಂಥ ಕೇಸ್ ಇದು? ಸರಿಯಾಗಿ ನೋಡಿದ ಕೇಸು, ದೇರ್ಫೋರ್ ಇದು ತಪ್ಪು ಹೋಯಿತು. ಅಥವಾ ವಿಶ್ವಮಿಥ್ಯ ದೃಶ್ಯತ್ವ ಹೇತು ಕೊಟ್ಬಿಟ್ರೆ, ಅಲ್ಲಿ ದೃಶ್ಯತ್ವ ಹೇತು ಕೊಟ್ಟಿದ್ದೆ ಕಂಡಿದ ಸುಳ್ಳು ಅಂತ ಹೇಳಿಬಿಟ್ಟು, ಆಯಿತು ಕಂಡಿದ ಸುಳ್ಳು ಅಂತ ಇಟ್ಕೊಬೋಣ. ಎಷ್ಟು ಕಡೆ ಕಂಡಿದ ಸುಳ್ಳಾಗಿದೆ ನಿನಗೆ? ಎಷ್ಟು ಕಡೆ ಕಂಡಿದ ಸುಳ್ಳಾಗಿದೆ? ಒಂದು ರಜ್ಜು ಸರ್ಪದಲ್ಲಿ ಸುತ್ತಲ ಉಳಿದ ಕಡೆ ಸುಳ್ಳಾಗಿದೆ ನಿನಗೆ. ಸೊ ಸತ್ಯ ಆಗಿರೋ ಕೇಸ್ ಜಾಸ್ತಿ, ಸುಳ್ಳಾಗಿರೋ ಕೇಸ್ ಜಾಸ್ತಿಯಾ? ಸತ್ಯ ಆಗಿರೋ ನಮ್ಮ ಜೊತೆ ಮಾತಾಡೋದಕ್ಕೂ ಏನು ಕಾರಣ? ನೀನು ನಮ್ಮ ಕಣ್ಣಿಗೆ ಕಂಡು ಇದೇ ತಿಳ್ಕೊಂಡು ಮಾತಾಡ್ತಿರೋದು, ಮನೆ ಕೂತು ಒಬ್ಬನೇ ಮಾತಾಡ್ತಾ ಇಲ್ವಲ್ಲ, ಸೊ ಎದುರಿಗೆ ಕೂತ್ರೆ ಸತ್ಯ ಅಂತ ಆಯ್ತಲ್ಲ. ಸೊ ಯಾವಾಗಲೂ ಕೂಡ ಹೆಚ್ಚು ಕೇಸ್ ಯಾವುದಿದೆ ಈಗ? ಕಣ್ಣಿದ್ ಕಂಡೆ ಸತ್ಯ ಅಂತ ಹೇಳೋದಕ್ಕೆ ಒಂದೆರಡು ಕೇಸ್ ಇದು, ಅದು ಕೇಸ್ ಸುಳ್ಳು ಸುಳ್ಳು ಪ್ರತ್ಯಕ್ಷಗಳು, ಅವೆಲ್ಲ ಸರಿಯಾದ ಪ್ರತ್ಯಕ್ಷಗಳಲ್ಲ, ಡೀಟೇಲ್ ಎಲ್ಲ ಹೇಳ್ತಾರೆ. ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ ಎಲ್ಲ ತತ್ವೋದ್ಯವದಲ್ಲಿ ಅನಲೈಸ್ ಮಾಡಿದ್ದಾರೆ. ಆದ್ದರಿಂದ ಆ ಕುತರ್ಕಗಳು ಅಂತ ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಅನ್ನೋ ಅರ್ಥ ಆಗಿದೆ, ಏನು ಆಚಾರ್ಯ ಬೈದ್ಬಿಟ್ರು ಅಂತ ತಿಳ್ಕೋತಾರೆ, ಎಲ್ಲ ಮಾಡಿಬಿಟ್ಟಿದ್ದಾರೆ ಬೇರೆ ಕಡೆಗೆ. ಮಿಥ್ಯಾತ್ವ ಅನುಮಾನ ಖಂಡನ, ತತ್ವೋದ್ಯೋತ, ತತ್ವ ನಿರ್ಣಯ ಎಲ್ಲ ಕಡೆ ಹೇಳಿರೋದ್ರಿಂದ ಅದು ನೋಡೋದು ತರ್ಕ ಕಂಡ ಕಾಣುತ್ತೆ. ನಿಜವಾಗ್ಲೂ ಏನಲ್ಲವು, ತರ್ಕ ಅಲ್ಲ, ಬೆಂಕಿ ತಣ್ಣಗಿದೆ ವಸ್ತುವಾಗಿರುವುದರಿಂದ. ನೀರು ಮುಟ್ಟಿಸ್ದ, ತಣ್ಣಗಿತ್ತು, ಯಾಕೆ ತಣ್ಣಗಿದೆ ವಸ್ತು ಅದು, ಸೊ ಬೆಂಕಿನೂ ಮುಟ್ಟಿದ ತಣ್ಣಗಿದೆ ಅಂತೇಳಿ ಹೊಡ್ಕೊಂಡೆ ಬಾಯಿ ಬಾಯಿ. ಯಾತಕ್ಕೆ ವಸ್ತುತ್ವ ಹೇತು ಬರುತ್ತೆ ಕೆಲಸಕ್ಕೆ, ಅದಕ್ಕೆ ಆ ಕುತರ್ಕಗಳು ಕುತರ್ಕವನ್ನು ಕೊಡಬಾರದು. ನಿತ್ಯಂ ನ ಸಹಂತೇ ಗುಣ ಅನ್ಹರೇಹೆ, ಅವ್ರು ಏನು ಹಿಡಿಸೋದಿಲ್ಲ, ದೇವ್ರ ಗುಣ ಹಿಡಿಸೋದಿಲ್ಲ ಅವರಿಗೆ. ಕೆಲವರಿಗೆ ಒಳ್ಳೆಯವ್ರು, ಕೆಲವು ಒಳ್ಳೆಯವರನ್ನು ಸಹಿಸೋದಿಲ್ಲ ಅವರಿಗೆ. ನಿಮ್ಗೆ ಗೊತ್ತಿಲ್ಲ ಬಿಡ್ರಿ, ಅವ್ರಿಗೆ ಕೆಟ್ಟವ್ರು ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾರೆ. ಕೆಲವು ಸ್ವಭಾವ ಎಂಥದ್ದು ಅಂದರೆ, ಪಾಂಡವರು ಒಳ್ಳೆಯವರು ಅಂದರೆ ದುರ್ಯೋಧನೆಗೆ ಆಗ್ತಿರಲಿಲ್ಲ, ದೇವ್ರು ಒಳ್ಳೆಯವರು ಅಂದರೆ ದುಷ್ಟರಿಗೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸಹಂತೆ ಗುಣಾನ್ಹರೇಹೆ ಅವ್ರು ಎರಡು ವಾದ ಮಾಡ್ತಾರೆ, ಇಲ್ಲ ದೋಷ ಹೇಳ್ತಾರೆ, ಇಲ್ಲ ನಿರ್ಗುಣ ಅಂದ್ಬಿಡ್ತಾರೆ. ಆ ನಿರ್ಗುಣ ಅನ್ನಕ್ಕೆ ಏನು ಗೊತ್ತಾ ಕಾರಣ, ದೋಷ ಹೇಳೋದಕ್ಕೆ ಬರಲಿಲ್ಲ ಅವ್ರಿಗೆ ಕೊನೆಗೆ. ಕೊನೆಗೆ ಏನು ಮಾಡಿದ್ರು ಗುಣ ಇಲ್ಲ ಅಂದ್ಬಿಟ್ರೆ, ಆ ರೀತಿ ಎಸ್ಕೇಪ್ ಆದರು, ಟ್ರೈ ಮಾಡಿದ್ರು. ದೋಷ ಇದೆ ಅಂತ ಹೇಳೋದು ಬೇರೆ, ಗುಣ ಇಲ್ಲ ಅಂತ ಹೇಳೋದು ಬೇರೆ. ದೋಷ ಇದ್ದರೆ ಜನ ಒಪ್ಪಲಿಕ್ಕಾಗೋದಿಲ್ಲ, ಅದಕ್ಕೇನು ಮಾಡಿಬಿಟ್ರು, ನಿರ್ಗುಣ ಅಂತ ಗುಣ ಇಲ್ಲ ಅಂತ ಶುರು ಮಾಡಿಬಿಟ್ರು. ಅರ್ಥ ಒಂದೇ, ಅದಕ್ಕೆ ವಾದ್ರಾಸವನ್ನು ಅಟ್ಯಾಕ್ ಮಾಡ್ತಾರೆ. ದೇವರಲ್ಲಿ ಗುಣ ಇಲ್ಲ ಅಂತೀಯಲ್ಲ, ದೋಷ ಇದೆ ಅಂತ ಹೇಳಿದಾಗ ಅಲ್ಲಿ ಹಾಗಿದ್ರೆ ಗುಣಕ್ಕೆ ಆಪೋಸಿಟ್ ಯಾವುದು, ದೋಷ. ನಿರ್ಗುಣ ಅಂದರೆ ದೋಷಪೂರ್ಣ ಅಂತ ಆಯ್ತಲ್ಲ, ಫಜೀತ ಆಯ್ತು ಅವರಿಗೆ, ಎಲ್ಲ ಕಡೆ ಅಟ್ಯಾಕ್ ಮಾಡಿಬಿಡ್ತಾರೆ. ಶಾಸ್ತ್ರತತ್ವಮ ವಿಜ್ಞಾಯ ಬ್ರೂಯುರ್ ದೇವೇಶು ಚೈಕತಾಂ, ಇವ್ರಿಗೆ ಶಾಸ್ತ್ರತತ್ವ ಗೊತ್ತಿಲ್ಲ. ಅವ್ರು ಹೇಳ್ತಾರಲ್ಲ ಅಂದರೆ ತತ್ವ ಗೊತ್ತಿಲ್ಲ ಅದರಿಂದ ಹೇಳ್ತಾರಷ್ಟೇ. ಬ್ರೂಯು ಯಾರೋ ಒಬ್ಬರಿಗೆ ರೋಗ ಇದೆ ಅಂತ, ರೋಗ ಇಲ್ಲ ಅಂತಾರೆ. ಅಥೆಂಟಿಕ್ ಅಲ್ಲ, ಯಾರು ಹೇಳಬೇಕು ಆ ಮಾತನ್ನು, ವೈದ್ಯ ಹೇಳಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟು ಲೀವ್ ತೊಗೊಂಡಿರ್ತಾನೆ, ಮತ್ತೆ ರಿಪೋರ್ಟ್ ಪಡ್ಕೊತಾನೆ, ಮತ್ತೆ ಏನಂತ ಕೊಡಬೇಕು ಅವನು, ಈ ಸರಿ ಹೋಗಿ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡೋದು, ತಾನು ಹೇಳ್ಕೊಟ್ರೆ ಕೇಳೋದಿಲ್ಲ. ಮೆಡಿಕಲ್ ಸೈಟ್ ಕೊಟ್ಟರೆ ಒಪ್ಪೋದು, ಯಾಕೆ ಕಾಂಪಿಟೆಂಟ್ ಅಥಾರಿಟಿ ಯಾರು ಅದಕ್ಕೆ, ಇಲ್ಲಿ ಯಾರು ಶಾಸ್ತ್ರತತ್ವ ತಿಳಿದವರಾಗಬೇಕು. ಶಾಸ್ತ್ರತತ್ವ ಗೊತ್ತಿಲ್ಲ ಆದ್ದರಿಂದ ಇವರಿಗೆ ಅದನ್ನೇ ಹೇಳಿದ್ರು. ಆಚಾರ್ಯ ಅಪಾಲ ಶಬ್ದಕ್ಕೆ ಏನಂತ ಹೇಳಿದ್ರೆ ಅರ್ಥನ, ಅತಿತರವಣಿ ಅಂತ ಅರ್ಥ ಹೇಳಿಬಿಟ್ರು. ಅವರೆಲ್ಲ ಏನು ಮಾಡಿದ್ರು, ಒಪ್ಪೋದಿಲ್ಲ ಅಂದರು. ಆಚಾರ್ಯ ಹೇಳಿದರು, ನೋಡು ನಿಮ್ಗೆ ವೇದ ಅರ್ಥ ಮಾಡಿ ಗೊತ್ತಿಲ್ಲ, ನಿಮಗೆ ವೇದ ಸಂಪ್ರದಾಯನೇ ಗೊತ್ತಿಲ್ಲ, ಅದಕ್ಕೆ ಹಾಗೆ ಮಾಡ್ತಿದ್ದೀರಿ. ಸಂಪ್ರದಾಯ ತಿಳಿದವರಾದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಅಂದರು. ಅಂಥವ್ರು ಯಾರಿದ್ದಾರೆ ಅಂದರು, ಒಬ್ರು ಬರ್ತಾರೆ ನೋಡಿ ಇಷ್ಟೊತ್ತಿಗೆ ಅಂತ ಹೇಳಿ, ಇಷ್ಟೊತ್ತಿಗೆ ಬರ್ತಾರೆ ಒಬ್ಬರು, ಅವ್ರನ್ನ ಕೇಳಿ ನಾನು ಹೇಳಿದ ಅರ್ಥನೇ ಹೇಳ್ತಾರೆ ಅಂತೇಳಿ. ಆ ಬೇರೆ ದಿಕ್ಕು ಮತ್ತೆ ಆಚಾರ ಹೋಗೋದಿಕ್ಕೆ ಯಾರು ಕಳಿಸ್ಕೊಡ್ಲಿಲ್ಲ, ರೋಗದಿಕ್ಕೆ ಬೇರೆ ಅವ್ರು ಬರೋದಿಕ್ಕೆ ಹೀಗಿರ್ತಾನೆ. ತಾದೃಶ ಆಕೃತಿ ಮಹೋ, ಅದೇ ರೀತಿ ಇರ್ತಾನೆ, ಕರೆಕ್ಟ್ ಟೈಮಿಗೆ ಬರ್ತಾನೆ. ಆಕೃತಿ ಹಾಗೇ ಇತ್ತು, ಅವನು ಬಂದ ಟೈಮಿಂಗ್ ಕರೆಕ್ಟ್ ಆಗಿತ್ತು, ಜೊತೆಗೆ ಅವ್ರು ಹೇಳಿದ ಅರ್ಥನೂ ಅದೇ ಆಗಿತ್ತು. ಯಾತಕ್ಕೆ ಸಂಪ್ರದಾಯ ತಿಳಿದವ್ರು ಏನು ಮಾಡ್ತಾರೆ, ಸರಿಯಾಗಿ ಅರ್ಥ ಹೇಳ್ತಾರೆ. ನಿಮ್ಗೆ ಗೊತ್ತೇ ಇಲ್ಲ ಶಾಸ್ತ್ರತತ್ವ ಅವಿಜ್ಞಾಯ ಬ್ರೂಯುರ್ ದೇವೇಶು ಚೈಕತಾಂ, ಎಲ್ಲ ದೇವತೆಗಳು ಒಂದೇ ಅಂತ ಕರೆದು ಬಿಡ್ತಾರೆ. ಇದ್ರ ಫಲ ಏನು ಅಂದರೆ, ಯಾನು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂದರೆ ಹಾಳಾಗಿ ಹೋಗ್ತಾರೆ. ಯಾಂತಿ ಚೈವ ತಮೋ ಘೋರಂ ಪರಮಾತ್ಮ ವಿನಿಂದಕಾಹ, ಯಾರು ದೇವರನ್ನು ಬೈತಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ, ತಮೋ ಘೋರಂ ಅಂತ ಹೇಳಿದರು. ತಮೋ ಘೋರಂ ಅಂಧನ ತಮಸ್ಸಿಗೆ ಹೋಗ್ತಾರೆ ಹೊರತು ಬೇರೆ ದಾರಿ ಇಲ್ಲ. ಯಾಂಚಿ ದೈವ ತಮೋ ಘೋರಂ ಪರಮಾತ್ಮ ವಿನಿಂದಕಾಹ ಅಂಧಂತಮ ಪ್ರವಿಶಂತಿ ಯೋ ಅವಿದ್ಯಾಮುಪಾಸತೆ ವಿಶಾವಶ್ಯ ಉಪನಿಷತ್ತು, ಇದಕ್ಕೆ ಟ್ಯಾಲಿ ಆಗುತ್ತೆ. ಹಾಗೇನೆ ಅನೇಕರು ಏನು ತಿಳ್ಕೊಂಡ್ಬಿಟ್ರು, ಇದೆಲ್ಲ ಕೂಡ ಮಧ್ವಾಚಾರ್ಯ ಕಲ್ಪನೆ ಮಾಡಿದರು ಅಂತೇಳಿ. ಈಶಾವಶ್ಯ ಉಪನಿಷತ್ ಆಚಾರ ಬರೆದಿದ್ದೇನು, ಅಪುರುಷೇಯ ವೇದ ಅಂಧಂತಮಸ ಪದ ಅದರಲ್ಲಿಲ್ಲ. ಈಗ ಆಚಾರ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರಲ್ಲ, ಇರೋ ಪದ ಇದಿಷ್ಟು, ಅದಕ್ಕೆ ಅರ್ಥ ಆಯಿತು. ಆಲಂಬ್ಯತನ್ಮತಂ ನತ್ವಂ ಏಕತ್ವಂ ವಿದ್ಧಿ ವಿಷ್ಣುನಾ, ಅದಕ್ಕೆ ಹೇಳಿ ನೋಡಯ್ಯ, ಅಂಥವ್ರ ಮಾತು ಕೇಳ್ಕೊಂಡು ಹಾಳಾಗಬೇಡ ಅಂತ ಹೇಳ್ತಾರೆ ಮಗನಿಗೆ. ಅಂಥವ್ರ ಮಾತು ಕೇಳಿ ಹಾಳಾಗಬೇಡ, ಆಲಂಬ್ಯ ತನ್ಮತಂ ನತ್ವಂ ಏಕತ್ವಂ ವಿದ್ಧಿ ವಿಷ್ಣುನ ತನ್ಮತಂ ಆಲಂಬ್ಯ, ಯಾರ ಮತ ಅವಸರ ಮತವನ್ನು ನಂಬ್ಕೊಂಡ್ಬಿಟ್ಟು ನೀನು ವಿಷ್ಣುನ ಏಕತ್ವಂ ತಮ್ ನ ವಿಧಿ, ವಿಷ್ಣುವಿನೊಂದಿಗೆ ಐಕ್ಯವನ್ನು ತಿಳ್ಕೊಳ್ಳೋಕೆ ಹೋಗಬೇಡ ನೀನು. ಏಕತ್ವ ಅಭಾವತೋ ನೈವ ಭವೇಥಾಶ್ಚ ಮಹಾಮನಾಹ, ಯಾಕೆ ಏಕತ್ವ ಇಲ್ಲ, ಅದು ಇಲ್ಲದನ್ನು ತಿಳ್ಕೊಂಡ್ರೆ ಏನಾಗುತ್ತೆ, ಇಲ್ಲದನ್ನು ತಿಳ್ಕೊಂಡ್ರೆ ಅನರ್ಥ ಆಗುತ್ತೆ. ಆದ್ದರಿಂದ ನೀನು ಇಲ್ಲದ ತಿಳ್ಕೊಳ್ಳೋಕೆ ಹೋಗಬೇಡ. ನೈವ ಏಕತಾಭಾವತಃ, ಏಕತಾಭಾವ ಅಂದರು ಒಂದೇ, ಏಕತ್ವಾಭಾವ ಅಂದರು ಒಂದೇ, ಅರ್ಥ ಒಂದೇ, ಪದಗಳು ಬೇರೆ ಹೊರತು ಅರ್ಥ ಚೇಂಜ್ ಆಗಲಿಲ್ಲ. ನೈವ ಭವೇತಾಶ್ಚ ಮಹಾಮನ, ಮಹಾಮನ ನೀನು, ಅವರು ಅಯೋಗ್ಯರು, ಅವ್ರ ಜೊತೆ ನೀನು ಮಾಡೋಕ್ಕಾಗತ್ತಾ. ಯಾರೋ ಒಬ್ಬನು ಆಟಕ್ಕೆ ಹೋಗಿ ಹಾಳಾಗ್ತಿರ್ತಾನೆ, ಇವನು ಹೋಗ್ತಾನೆ, ಅವನು ದಡ್ಡ 20 ಫೇಲಾಗಿದ್ದಾನೆ, ನೀನು ಅಂಥವ್ನು ಹೋಗ್ತೀಯ ಅಂತ ಬೈತಾರಲ್ಲ ಹಾಗೆ. ಅವರ್ಯಾರು ನೀನ್ಯಾರು, ನೀನು ಒಳ್ಳೆ ಜ್ಞಾನಿ ಆದವನು, ಹೀಗೆಲ್ಲ ಮಾಡಬಾರದು. ಮಹಾಮನಃ ಮಹಾತ್ಮನಃ ಯಶಾಂತೆ ಮಹಾಮನಃ ತನ್ನಿಷ್ಠಾ ಹಿ ಪ್ರಜಾ ಯಸ್ಮಾತ್ ತತ್ಪ್ರತಿಷ್ಠಾಶ್ಚ ಮೋಕ್ಷಗಾಹ. ಯಾತಕ್ಕೆ ಅವರು ತಪ್ಪು ಹೇಳ್ತಿದ್ದಾರೆ ಅಂದರೆ, ಎಲ್ಲ ಪ್ರಜೆಗಳು ಕೂಡ ಉಪನಿಷತ್ ಹೇಳಿ, ಸನ್ಮೂಲ ಇಮಾ ಸರ್ವಾ ಪ್ರಜಾ ಉಪನಿಷತ್ ಹೇಳಿತು, ಇವರು ಅಪ್ರತಿಷ್ಠಮ್ ಅಂತ ಇವ್ರು ಹೇಳ್ತಾರೆ, ತಪ್ಪಾಗಲಿಲ್ಲ. ಅದಕ್ಕೆ ಈ ನನ್ನಿಷ್ಠಾಹಿ ಪ್ರಜಾ ಯಸ್ಮಾತ್ ತತ್ಪ್ರತಿಷ್ಠಾಶ್ಚ ಮೋಕ್ಷಗಾಹ ಇದೇ ಅರ್ಥ ರಾಯರು ಬರ್ತಿದ್ರು. ಮೋಕ್ಷದಲ್ಲಿದ್ದವ್ರು ಏನಾಗ್ತಾರೆ, ತತ್ಪ್ರತಿಷ್ಠಾಹ ತನ್ಮೂಲಾಶ್ಚಯತಸ್ತಾಸಾಂ ತದ್ಭಾವ ಕುತ ಏವತು ತನ್ಮೂಲಾಹ. ತನ್ಮೂಲ ಅಂತ ಹೇಳಿದ್ರಿಂದ ಜನ್ಮಾದ್ಯಶ್ಚೇತಃ, ಅದು ಮೋಕ್ಷದಲ್ಲಿ, ಇದು ಸಂಸಾರದಲ್ಲಿ, ಇದು ಇದು ಬಂದಿದ್ದು ಸ್ಥಿತಿಗೆ, ಇದು ಎಲ್ಲದಕ್ಕೆ. ಯತಸ್ತಾಸಾಂ ತದ್ಭಾವ ಕುತ ಏವತು, ಈ ರೀತಿ ಅವನಿಂದ ಹುಟ್ಟಿ ಅವನಿಂದ ಬೆಳೆದು ಅವನಲ್ಲೇ ಅವನಿಂದ ನಾಶ ಹೊಂದತಕ್ಕಂಥ ಜನಗಳಿಗೆ ತದ್ಭಾವ ಹೇಗೆ ಬರುತ್ತೆ? ಇವತ್ತು ಅಪಾಯಿಂಟ್ ಮಾಡೋನೊಬ್ಬನಿರ್ತಾನೆ, ಅಪಾಯಿಂಟ್ ಆಗೋನೊಬ್ಬನಿರ್ತಾನೆ, ಇಬ್ಬರು ಒಂದೇನಾ? ಬೇರೆ ಬೇರೆ. ಸೊ ಮೋಕ್ಷ ಕೊಡೋನು ಅವನಲ್ಲಿ, ಇವನಲ್ಲಿ ಸೃಷ್ಟಿ ಮಾಡೋ ಅವನಲ್ಲಿ, ಸೃಷ್ಟರಾಗ ಇವರಲ್ಲಿ, ಅದು ಸರಿಯಲ್ಲ. ಕೃತಯೇವತು ಯಥಾ ಸೌಮ್ಯ ಅಂತ ಲಾಂಗ್ ಕೊಟೇಶನ್ ಇದು, ಇದಿಷ್ಟಕ್ಕೆ ಕವರ್ ಮಾಡೋ ಕೊಟೇಶನ್ ಕೊಟ್ಬಿಡ್ತಾರೆ, ಮತ್ತೆ ಮತ್ತೆ ಸ್ಟಾಪ್ ಮಾಡೋದೇ ಇಲ್ಲ. ಇಡೀ ತತ್ವಮಸಿ ಘಟ್ಟ ಏನಿದೆ ಘಟ್ಟಕ್ಕೆಲ್ಲ ಒಂದೇ ಕೊಟೇಶನ್ ಕೊಟ್ಟು ಇಡೀ ಉಪನಿಷತ್ ಅರ್ಥ ಹೇಳ್ಬಿಡ್ತಾರೆ. ಒಂದು ಮಾತು ಅವ್ಸ್ ಬರೆಯೋದೇ ಇಲ್ಲಿ, ಆರ್ಗ್ಯುಮೆಂಟ್ಸ್ ಎಲ್ಲ ತತ್ವನಿರ್ಣಯದೊಳಗೆ. ಯತಿ ಸ್ವತೋ ಅನ್ಯ ಪರಮೋ ದೇಹೇಸ್ಮಿನ್ ಸಂವ್ಯವಸ್ಥಿತ ನ ದೃಶ್ಯತೆ ಕುತ ಇತಿ ಭೂಯ ಪ್ರಚ್ಛ ಪುತ್ರಕ ಅಗ್ನೇರ ದೃಶ್ಯಮಾನೋಪಿ ನ ಭೇದೋ ನಾಸ್ತಿ ಪುತ್ರಕ ಯಥಾ ಪುಷ್ಪರಸಾಯುಕ್ತ ಅಜಾನಂತೋಪಿ ಭೇದಿನಃ ಅಜಾನಂತೋಪಿ ಪುರುಷಾಃ ತಥಾ ವಿಷ್ಣೋರ್ಹಿ ಭೇದಿನಃ ಇತಿ ಪಿತ್ರೋಪದಿಷ್ಟ ಸನ್ ಪುತ್ರ ಪಪ್ರಚ್ಛತಂ ಪುನಃ ಚೇತನಾನಾಮವಿಜ್ಞಾನಂ ಕಥಮಿತ್ತೇಷ ಚಿಂತಯನ್ ತಂ ಪ್ರತ್ಯಾಹ. ಇದಿಷ್ಟು ಮೊದಲೇ ದೃಷ್ಟಾಂತಕ್ಕೆ ವಿವರಣೆ. ಯದಿ ಸ್ವತೋ ಅನ್ಯಃ ಪರಮಃ ದೇಹೇಸ್ಮಿನ್ ಸಂವ್ಯವಸ್ಥಿತಃ ನ ದೃಶ್ಯತೆ ಕುತ ಇತಿ ಭೂಯ ಪಪ್ರಚ್ಛ ಪುತ್ರಕಃ. ಮಗ ಕೇಳ್ತಿದ್ದಾನೀಗ, ಹೇಳಿದ್ದೇನು, ದೇವರು ಬೇರೆಯಾಗಿದ್ದಾನೆ, ನಮ್ಮ ದೇಹದಲ್ಲಿದ್ದಾನೆ ಅಂತ ಹೇಳಿದ್ರಿ. ಹಾಗಿದ್ರೆ ಯದಿ ಸ್ವತೋ ಅನ್ಯಃ ಪರಮಃ, ಪರಮಾತ್ಮ ಸ್ವತಃ ಬೇರೆಯವನಾಗಿದ್ದು ಅಸ್ಮಿನ್ ದೇಹೇ ಸಂವ್ಯವಸ್ಥಿತ ಇದೇ ದೇಹದಲ್ಲಿ ನೆಲೆಸಿರೋದಾದರೆ ನ ದೃಶ್ಯತೆ ಕುತಃ, ಯಾಕೆ ಅವನು ಕಾಣೋದಿಲ್ಲ, ಏನಂತ ಕಾಣೋದಿಲ್ಲ, ಭಿನ್ನನಾಗಿ ಕಾಣೋದಿಲ್ಲ. ಇತಿ ಭೂಯ ಪಪ್ರಚ್ಛ ಪುತ್ರಕಃ. ಈ ರೀತಿಯಾಗಿ ಮಗ ಏನು ಮಾಡ್ದ, ಮತ್ತೆ ಕೇಳಿದ ಇವರನ್ನು. ಅಗ್ನೇರ ದೃಶ್ಯಮಾನೋಪಿ ನ ಭೇದೋ ನಾಸ್ತಿ ಪುತ್ರಕ, ಅದು ಪುತ್ರ ಕೊಟ್ಟಿವರು. ಅಗ್ನಿ ನಿಜ ಭೇದ ಗೊತ್ತಾಗೋದಿಲ್ಲ ಅಂತ ಏನರ್ಥ ಅದಕ್ಕೆ, ಅಗ್ನೇಹಿ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಭೇದ ತಿಳ್ಕೊಂಡವ್ರಿಗೆ ಏನಾದರೂ ಜ್ಞಾನ ಇಲ್ಲ ಅಂದರೆ ಭೇದ ತಿಳಿದೆ ಹೋದರೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಉದಾಹರಣೆಗೆ ಹಾಲಿ ನೀರು ಹಾಕಿ ಕೊಟ್ಬಿಡ್ತಾರೆ, ಗೊತ್ತಾಯ್ತು. ಯಾರಿಗೆ ಹಾಕ್ತಾರೆ ನೀರು ಅವರು? ಯಾರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಹಾಕ್ತಾರೆ, ಗೊತ್ತಾಗೋರಿಗೆ ಹಾಕೋದಿಲ್ಲ. ಯಾತಕ್ಕೆ? ಗೊತ್ತಾಗುತ್ತೆ, ಗೊತ್ತಾಗ ಪನಿಷ್ ಮಾಡ್ತಾರೆ, ಮಾಡಿ ತೊಗೊಳೋದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಅಗ್ನೇಹಿ, ಯಾರಿಗೆ ಗೊತ್ತಾಗೋದಿಲ್ಲ ಭೇದ ಅಂದರೆ ಅಗ್ನಿಯರಿಗೆ. ಅವ್ರ ವಾದ ಏನಂದರೆ ಅಭೇದ ಅಗ್ನಿಯರಿಗೆ ಗೊತ್ತಾಗೋದಿಲ್ಲ ಅಂತ ಅವ್ರವ್ರ ವಾದ. ಅಭೇದ ಅಗ್ನಿಯರಿಗೆ ಗೊತ್ತಾಗಲ್ಲ, ಭೇದ ಆಪೋಸಿಟ್ ಅದು. ಅದೆಲ್ಲ ದೃಷ್ಟಾಂತ ಬೇರೆ ಕೊಟ್ಬಿಡ್ತಾರೆ, ಅವರು ಮೋಸ ಮಾಡ್ತಾರೆ. ಅವ್ರು ನೋಡಿದ್ರ ಎಲ್ಲ ಒಂದೇನೆ, ಮೊದಲು ದ್ವೈತ ಕಾಣಿಸ್ತು, ಆಮೇಲೆ ಅದ್ವೈತ ಬಂದ್ಬಿಡ್ತು. ದ್ವೈತ ಅಂಬುದು ಲೋಯರ್ ಸ್ಟೇಜ್, ಅದ್ವೈತ ಹೈಯರ್ ಸ್ಟೇಜ್ ಅಂತ ಹೇಳ್ತಾರೆ. ಅವ್ರು ದ್ವೈತನ ಈ ರೀತಿ ಖಂಡನೆ ಮಾಡ್ತಾರೆ, ನೀವೆಲ್ಲ ದ್ವೈತಗಳು ಲೋಯರ್ ಸ್ಟೇಜ್ ಥಿಂಕರ್ಸ್, ನೀವೆಲ್ಲ ಹೈಯರ್ ಸ್ಟೇಜ್ ನಮ್ಮದು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ ಹೇಳ್ತಾರೆ ಅದ್ವೈತ ಅಂಬುದೇ ಲೋಯರ್ ಸ್ಟೇಜ್, ದ್ವೈತ ಅಂಬುದು ಹೈಯರ್ ಸ್ಟೇಜ್. ಯಾತಕ್ಕೆ? ಅನೇಕ ದೃಷ್ಟಾಂತ ದೂರದಿಂದ ನೋಡ್ತೀರಿ, ಬೆಟ್ಟನ ದೂರದ ಬೆಟ್ಟ ನುಣ್ಣಿಗೆ ಅಂತಲೇ ಕರೆಯೋದು. ಬರೀ ಇದು ಕಂಡ ಕಾಣುತ್ತೆ, ಹತ್ರ ಹೋಗ್ತಾನೆ ಏನಾಗುತ್ತಾಗ ಬಂಡೆಗಿಂಡೆ ಎಲ್ಲ ಕಾಣಿಸ್ತದೆ, ಇನ್ನೊಂದು ಮರಗಳು ಕಾಣಿಸೋ ಶುರುವಾಗುತ್ತೆ, ಇನ್ನೊಂದು ಹತ್ರ ಹೋಗ್ತೇವೆ ವೆರೈಟಿ ಮರಗಳು ಕಾಣಿಸ್ತವೆ. ಸೊ ಹತ್ರ ಹೋದ ಭೇದ ಕಾಣಿಸ್ತೇವೆ, ಅಭೇದ ಕಾಣಿಸ್ತೇವೆ. ಅಂದಮೇಲೆ ಈಗ ಅಜ್ಞಾನಿಗಳಿಗೆ ಕಂಡಿದ್ದ ಭೇದನೋ ಜ್ಞಾನಿಗಳಿಗೆ ಕಂಡಿದ್ದ ಭೇದನೋ? ಇವತ್ತು ಎಕ್ಸ್ಪರ್ಟು ಫ್ರ್ಯಾಕ್ಚರ್ ಆಗಿದೆಯೋ ಇಲ್ಲೋ ಅಂತೇಳಿ ಹೇಳೋಕ್ಕೆ ಎಕ್ಸ್ಪರ್ಟ್ ಬೇಕು, ಆಗಿಲ್ಲ ಅಂದರೆ ಎಕ್ಸ್ಪರ್ಟ್ ಬೇಕು? ಎಕ್ಸ್ಪರ್ಟಿಗೆ ಗೊತ್ತಾಗುತ್ತೆ ಆಗಿದೆಯಿಲ್ಲ ಅಂತೇಳಿ. ಬರೀ ಅಜ್ಞಾನಿಗೆ ಗೊತ್ತಾಗೋದಾಗಿದ್ದರೆ ಭಾರಿ ಡೌಟ್ ಬಂದಾಗ ಯಾರು ತರಬೇಕು? ಅಜ್ಞಾನಿಗಳು ತರಬೇಕು, ಗೊತ್ತಾಯ್ತಾ? ಮೂರ್ಖರು ಅವರು. ಮತ್ತು ಇನ್ನೊಂದು ದೃಷ್ಟಾಂತ ಇದೆಯಲ್ಲ, ಚಿಕ್ಕ ಮಗು ಇರುತ್ತದೆ, ಅದು ಎಲ್ಲ ಒಂದೇ, ಗಂಗಾ ನೀರು ಒಂದೇ, ಕೊಳತ್ ನೀರು ಒಂದೇ, ಏನಿಲ್ಲ ಅಭೇದ ಜ್ಞಾನ ಅದಕ್ಕೆ, ಏನಿಲ್ಲ ಅದಕ್ಕೆ ತಿಳುವಳಿಕೆ ಇಲ್ಲ. ಆಮೇಲೆ ರೂಪಾಯಿ ನೋಟು ಒಂದೇ, ಪೇಪರ್ ತುಂಡು ಒಂದೇ, ಯಾಕೆ? ಆಮೇಲೆ ಬಂಗಾರದ ಸರಣ ಒಂದೇ, ಕಬ್ಬಿಣದ ತುಂಡು ಒಂದೇ, ವಿವೇಕ ಇಲ್ಲ. ದೊಡ್ಡವನಾಗ್ತಾನೆ, ಆಮೇಲೆ ಏನು ಮಾಡ್ತಾನೆ? ಏರ ನೋಟ್ ಈ ಕಡೆ ಇರ್ತಾನೆ, ಆ ಕಡೆ ಹಾಕ್ತಾನೆ. ಪಶು ಏನು ಮಾಡುತ್ತೆ? ಹುಟ್ಟಿದಾಗ ಸಾಯಿಬ್ರು ಒಂದೇ ರೀತಿ ಇರುತ್ತೆ. ಮನುಷ್ಯ ಏನು ಮಾಡ್ತಾನೆ? ಆಗಲೇ ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಂತಾರೆ ಅದಕ್ಕೆ? ವಿವೇಕ ಅಂತ ಕರೀತಾರೆ. ವಿವೇಕ ಅಂದ್ರೇನು? ಕೆಪ್ಯಾಸಿಟಿ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್, ಗೊತ್ತಾಯ್ತಾ? ಬೆಟರ್ ಆ್ಯಂಡ್ ವರ್ಸ್ಟ್, ಇದೆಲ್ಲ ಅರ್ಥ ಏನಾಯ್ತದ? ಈಗ ಭೇದ ಜ್ಞಾನ ಯಾವಾಗ ಬಂತವನಿಗೆ? ಜ್ಞಾನ ಬಂದ ಮೇಲೆ. ಪರೀಕ್ಷೆಯಲ್ಲಿ ಏನಂತ ಕೇಳ್ತಾರೆ? ಬುದ್ಧಿ ಪರೀಕ್ಷೆ ಮಾಡಲಿಕ್ಕೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಅಂತ ಕೇಳ್ತಾರೆ. ಭೇದ ತೋರಿಸೋದು ಅಂತ ಕೇಳ್ತಾರೆ. ಅಭೇದ ತೋರಿಸೋದು ಯಾರು ಕೇಳ್ತಾರಾ? ಅಂದರೆ ಭೇದ ತೋರಿಸೋದು ಜ್ಞಾನನೇ ಹೊರತು ಅಭೇದ ತೋರಿಸೋದು ಜ್ಞಾನ ಅಲ್ಲ. ಬಟ್ ಅಂತ ಮಾತಾಡಿ ಹೇಳಿ ಚಪ್ಪಾಳಿಸ್ಕೊಂಡ್ಬಿಡ್ತಾರೆ ಸುಂಬಿದ ಸಭೆಗಳಲ್ಲೆಲ್ಲ. ದ್ವೈತಗಳು ಲೋಯರ್ ಸ್ಟೇಜು, ಅದ್ವೈತ ಹೈಯರ್ ಸ್ಟೇಜು ಅಂತ ಹೇಳಿಬಿಟ್ಟು ಸಾವಿರಾರು ಚಪ್ಪಾಳಿ ಹಾಕ್ಬಿಡ್ತಾರೆ. ಯಾಕೆ? ಈ ಯೋಚನೆ ಗೊತ್ತಿಲ್ಲ ಅವರಿಗೆ. ಆಚಾರ್ಯ ಹೇಳಿದ ಪಾಯಿಂಟ್ಸ್ ಬಿಟ್ಟೇ ಇಲ್ಲ. ಅದರಿಂದಾಗಿನೇ ಆಚಾರ್ಯ ಮತ್ತೆ ಕೇಳಿಬಿಟ್ರೆ ಏನು ಮಾಡಿಬಿಡ್ತಾರೆ ಅವರು? ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಬಿಡ್ತಾ ವಾಪಸ್ ಹೋದ್ರ ಮತ್ತೆ ಕೇಳಿದ್ಮೇಲೆ ಎಲ್ಲ ಬಿಟ್ಟುಬಿಟ್ರು. ಅಗ್ನೈಹಿ, ಈ ಪದ ಇಂಪಾರ್ಟೆಂಟ್ ಇದು, ಅಗ್ನೈಹಿ ಅದೃಶ್ಯಮಾನೋಪಿ ನಭೇದೋ ನಾಸ್ತಿ ಪುತ್ರಕ. ಆದರೆ ಭೇದ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ, ಭೇದ ಇದ್ದೇ ಇದೆ. ಅಥವಾ ಅಜ್ಞಾನಿಗಳ ಅಥಾರಿಟಿ ಅಲ್ಲ ಅಂತ ಅರ್ಥ. ಯಾರ ಅಥಾರಿಟಿ ಅಲ್ಲ ಇದಕ್ಕೆ? ಅಜ್ಞಾನಿಗಳ ಅಥಾರಿಟಿ ಅಲ್ಲ, ಜ್ಞಾನಿಗಳ ಅಥಾರಿಟಿ. ಯಥಾ ಪುಷ್ಪರಸ ಯುಕ್ತ, ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳಬೇಕಾದ್ರೆ ಉಪದೇಶಂತಿತೆ ಜ್ಞಾನಂ ಜ್ಞಾನೇನಸ್ತತ್ವದರ್ಶಿನಃ. ಜ್ಞಾನಿಗಳು ಹೇಳ್ತಾರೆ ಹೊರತು ಅಜ್ಞಾನಿಗಳು ಹೇಳೋದಿಲ್ಲ ಅಂತ ಹೇಳಿದರು. ಕಠೋಪನಿಷತ್ತಲ್ಲಿ ಬಂತು ಏನಂತ ಹೇಳಿದ್ರು ಅವರು, ನೈಷಾತರ್ಕೇಣ ವತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ. ಆಚಾರ್ಯ ಹೇಳ್ತಾರೆ ಅನ್ನೇನೈವ ಪ್ರೋಕ್ತ, ಭೇದತ್ವ ಜ್ಞಾನಿನ ಪ್ರೋಕ್ತ ಅಂತ ಅರ್ಥ ಬರೀತಾರೆ. ಆಶ್ಚರ್ಯ ಅಂದರೆ ಶಂಕರ ಭಾಷ್ಯರದ ಹಾಗೇನೆ, ಭೇದಜ್ಞಾನಿಗಳಿಂದ ಏನು ತಿಳ್ಕೊಬೇಕು ಯಾವಾಗಲೂ ತತ್ವವನ್ನು. ಭೇದಜ್ಞಾನಿಗಳು ತಿಳ್ಕೊಳ್ಳೋ ತಪ್ಪು ಅಂತಾಗಿದ್ದರೆ ಅಯೋಗ್ಯರು ತಪ್ಪು ತಿಳ್ಕೊಳ್ಬೇಕು, ತತ್ವ ತಿಳ್ಕೊಳ್ಳಿ ಅಂತ ಹೇಳಿದಾಗುತ್ತೆ. ಸೊ ಯಾರು ಕಾಂಪಿಟೆಂಟ್ ಉಪದೇಶ ಮಾಡಲಿಕ್ಕೆ? ಭೇದಜ್ಞಾನಿಗಳೇ. ಅದಕ್ಕೆ ಇದೆಲ್ಲ ಅಜ್ಞರು ಅನ್ನೋ ಪದ ಸಿಟ್ಟಾಗೋ ಪದ ಅಲ್ಲ, ಅರ್ಥ ಮಾಡ್ಕೊಳ್ಬೇಕಾದ ಪದ. ಅಜಾನಂತೋಪಿ ಪುರುಷಾಹ ತಥಾ ವಿಷ್ಣೋರ್ಹಿ ಭೇದಿನಃ. ತಿಳ್ಕೊಳ್ಳಿ ತಿಳ್ಕೊಳ್ಳದೆ ಇರಲಿ, ಭೇದ ಇದ್ದೇ ಇದೆ. ಇತಿ ಪಿತ್ರ ಉಪದಿಷ್ಟ ಸನ್ ಪುತ್ರ ಪಪ್ರಚ್ಛ ತಂ ಪುನಃ ಚೇತನಾನಾಂ ಅವಿಜ್ಞಾನಂ ಕಥಮಿತ್ತೇವ ಚಿಂತೆಯನ್ ತಂ ಪ್ರತ್ಯಾಹ. ಯಾವ ದೃಷ್ಟಾಂತ ಇದು? ಮಧುಕರ ದೃಷ್ಟಾಂತ. ಅನೇಕ ಪುಷ್ಪರಸಗಳ ಮಧುವನ್ನು ತಂತು, ಬೇರೆ ಬೇರೆ ಪುಷ್ಪರಸಗಳ ಮಧು ಅಲ್ಲಿದೆ. ಆ ರಸಗಳಿಗೇನು ಗೊತ್ತಿಲ್ಲ, ಅಮುಷ್ಯಾಹ ಮೃಷ್ಠಶ್ಚ ರಸೋಸ್ಮಿ, ಅಮುಷ್ಯಾಹ ಮೃಷ್ಠಶ್ಚ ರಸೋಸ್ಮಿ ಅನ್ನೋ ಜ್ಞಾನ ಇಲ್ಲ. ನಾನು ಈ ವೃಷ್ಠದ ರಸ, ಈ ವೃಷ್ಠದ ತಿಳುವಳಿಕೆ ಇಲ್ಲ. ಅದೇ ರೀತಿ ನಮಗೇನಿಲ್ಲ, ಈಗ ಇಲ್ಲಿಂದ ಬಂದೆ ಮುಂದೆ ಎತ್ತ ಪಯಣ ಗೊತ್ತಾಗ್ತಾ ಇಲ್ಲ, ಆ ಸ್ಥಿತಿಯಲ್ಲಿದ್ದಾನೆ. ಆಗ ಒಂದು ಪ್ರಶ್ನೆ ಮಾಡಿದೆ, ಇದು ಅಚೇತನಗಳ ಕೇಸ್ ಆಯ್ತಲ್ಲ, ಚೇತನದ ಕೇಸ್ ಬೇಕಲ್ಲ ಅಂತ. ಅದಕ್ಕೆ ನದಿ ಸಮುದ್ರ ದೃಷ್ಟಾಂತ ಕೊಡ್ತಾರೆ. ಯಥಾ ನದ್ಯಶ್ಚೇತನಾಶ್ಚ ಸಮುದ್ರಗಾಹ ಸ್ವಯಂವಾರಿ ನೈವ ಜಾನಂತಿ ಪ್ರಜಾಸ್ತತ್ವತ್ ಪ್ರಜಾಲಯೇ ಸ್ವತೋ ಅನ್ಯೋಸ್ತಿ ಪರೋ ದೇಹ ಇತಿ ಜ್ಞಾಯೇ ತಮೇ ಕಥಂ. ಯಥಾ ನದ್ಯೋಶ್ಚೇತನ ಯಥಾ ನದ್ಯ ಚೇತನಾಶ್ಚ ಸಮುದ್ರಗಾಹ. ನದಿಗಳು ಚೇತನಗಳೇ, ಸಮುದ್ರದಲ್ಲಿ ಸೇರಿಬಿಟ್ಟಿವೆ. ಆದರೆ ಏನು ಗೊತ್ತಿಲ್ಲ ಅವಕ್ಕೆ, ಸೋಮವಾರಿ ನೈವ ಜಾನಂತಿ, ತಮ್ಮ ನೀರು ಗೊತ್ತಾಗ್ತಾ ಇಲ್ಲ ಅವರಿಗೆ, ತಮ್ಮ ನೀರು ತಮಗೆ ಗೊತ್ತಾಗ್ತಾ ಇಲ್ಲ. ಯಾತಕ್ಕೆ? ಸೂಕ್ಷ್ಮ ವಿಚಾರ ಅಂದರೆ ಗೊತ್ತಾಗ್ತಾ ಇಲ್ಲ. ಅದು ಅಭೇದ ಜ್ಞಾನ ಬಂತು ಅವಕ್ಕೆ. ಭೇದ ಜ್ಞಾನ ಯಾರಿಗಿದೆ? ಈಗ ವಾಯುದೇವರಿಗಿದೆ. ತಕ್ಷಣ ಏನು ಮಾಡ್ತಾರೆ ಅವರು? ಸಮುದ್ರ ಸೇರಿದ್ಮೇಲೆ ಗಂಗಾ ನದಿ ಗಂಗಾ ನದಿನೇ, ಯಮುನಾ ನದಿ ಯಮುನಾ ನದಿನೇ. ವಾಯುದೇವರು ಏನು ಮಾಡ್ತಾರೆ ಆಮೇಲೆ? ವಾಯುಸ್ತು ತಾನು ಪೃಥಜ್ಞಾತ್ವ ಮತ್ತು ಮೇಲಕ್ಕೆ ಎತ್ತಾರೆ. ಎತ್ತಿ ಏನು ಮಾಡ್ತಾರೆ? ಅವನ್ನ ಮೇಘಗಳನ್ನು ಮಾಡ್ತಾರೆ. ಮೇಘನ ಮಾಡಿ ಏನು ಮಾಡ್ತಾರೆ? ಮೂವ್ ಮಾಡಿಸ್ತಾರೆ. ಆಮೇಲೆ ಎಲ್ಲಿ ಸುರಿಸ್ತಾರೆ ಅದನ್ನು? ಎಲ್ಲಿ ಸುರಿ ಅಲ್ಲೇ ಸುರಿಸ್ತಾರೆ. ಗಂಗಾ ನದಿ ಮೇಘ ಎಲ್ಲಿಗೆ ಹೋಗ್ತದೆ? ಗಂಗಾ ನದಿ ಹತ್ರಗೆ ಬೀಳ್ತದೆ, ಕ್ಯಾಚ್ಮೆಂಟ್ ಏರಿಯಾ ಅಲ್ಲಿಗೆ ಆಗಬೇಕು. ಇವತ್ತು ಇಲ್ಲಿ ಮೋಡ ಬೀಳಿಲ್ಲ ಅಂದರೆ ಇಲ್ಲಿ ಮೋಡ ಅಲ್ಲ ಅಂತ ಅರ್ಥ. ಪೋಸ್ಟ್ಮ್ಯಾನ್ ನಮ್ಮ ಮನೆ ಮುಂದೆ ಹೋದರೆ ನಮಗೆ ಲೆಟ್ರ್ ಬರೋ ಕೊಡೋದಿಲ್ಲ, ನಮ್ಮನೆ ಇಷ್ಟು ಲೆಟ್ರ್ಸ್ ಇರ್ತವೆ, ನಮ್ಮನೆ ಮುಂದೆ ಹೋಗ್ತಾನೆ ಪಾಪ. ಸಿಟ್ಟು ಒಂದಾರು ಕೊಡಬಾರ್ದು ಅಂಥೇಳಿ. ಒಂದು ಏನಲ್ಲ ನಮಗೆಲ್ಲ, ಅದು ಒಂದು ನಮ್ಮದಲ್ಲ. ಒಂದು ಹನಿನೂ ಬಿಡದೆ ಒಂದು ಹೋಗಿಬಿಡ್ತದೆ ಕೆಲಸ, ಮೋಡೆ ಕಾಡೋದಿಲ್ಲ, ದಪ ದಪ ಸಿಗಲೇ ಶುರುವಾಗುತ್ತೆ. ಇದೆಲ್ಲ ಏನು ತೋರಿಸ್ತಾ ಇದೆ? ಆಚಾರ ಸಿದ್ಧಾಂತ ಎಷ್ಟು ಕರೆಕ್ಟ್ ಅಂತ ತೋರಿಸ್ತಾ ಇದೆ. ಅದನ್ನೇ ಪ್ರತಿ ಕ್ಷಣದಲ್ಲೂ ಆಚಾರ ಸಿದ್ಧಾಂತನ ಅನುಭವ ತಂದ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅರ್ಥ. ಅಲ್ಲಿ ಇನ್ನೂ ಆಶ್ಚರ್ಯ, ಗಂಗಾದೇವಿ ಗಂಗಾ ನೀರು ಗೊತ್ತಾಗೋದಿಲ್ಲ ಅಂತ, ಇದು ಭಾಳ ಆಶ್ಚರ್ಯ. ವಾಯುದೇವರು ತೆಗೆದು ತೋರಿಸ್ಬೇಕಾದ್ರೆ ಅಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಇಂಥದ್ದೇ ದೃಷ್ಟಾಂತ ಇನ್ನೊಂದು ಕಡೆ ತೋರಿಸ್ತಾರೆ. ಅಗಸ್ತ್ಯರು ತೀರ್ಥಯಾತ್ರೆಗೆ ಹೋಗಿದ್ರಂತೆ, ಅವರೆಲ್ಲ ತೀರ್ಥಯಾತ್ರೆ ಮಶ ಬಂದ್ಬಿಡ್ತಾರೆ. ಪ್ರತಿ ತೀರ್ಥಕ್ಕೆ ಹೋದಾಗ ಆ ತೀರ್ಥದ್ದೆಲ್ಲ ಒಂದು ತಾಕೋತಾರೆ, ಅದ್ರ ಎಲ್ಲ ತೀರ್ಥ ದೊಡ್ಡ ಕಮಂಡಲು ಮಾಡ್ಕೋತಾರೆ, ಎಲ್ಲ ತೀರ್ಥ ತುಂಬ್ಕೊಂಡ್ಬಿಡ್ತಾರೆ, ಅದ್ರ ತಂದು ಒಂದು ಕಡೆ ಇಟ್ಕೋತಾರೆ. ಆಗ ನೋಡ್ತಾರೆ ಬಂದು, ಯಾರೋ ಕೇಳ್ತಾರೆ ಏನು ಅಂತ ಕೇಳ್ತಾರೆ. ಎಲ್ಲ ತೀರ್ಥಗಳ ನೀರು ಅಂತಾರೆ. ನೋಡ್ತಾರೆ ಯಾರೋ, ಅಯ್ಯೋ ಏನು ಒಂದೇ ನೀರು ಇದೆ, ಎಲ್ಲ ತೀರ್ಥನೇ ಹೇಗಾಗುತ್ತೆ ಅಂತಾರೆ. ಸಿಟ್ಟು ಬರುತ್ತವ್ರು, ಎಲ್ಲ ತೆಗೆದು ಬೇರೆ ತೋರಿಸಿದ್ರಂತವ್ರು, ಇದು ಗಂಗಾ ನೀರು ಕಾವೇರಿ ಎಲ್ಲ ತೆಗೆದು ತೆಗೆದಿಟ್ರಂತೆ. ಇವತ್ತು ಆಗ ಆಶ್ಚರ್ಯ ಆಗುತ್ತೆ. ಅದೇ ಆಚಾರ್ಯ ಕೋಟ್ ಮಾಡ್ತಾರೆ ಇದು ನಮ್ಮ ಗೀತಾ ಭಾಷೆದೊಳಗೆ. ಒಬ್ಬ ಋಷಿಗಳಿಗೆ ಶಕ್ತಿ ಇರಬೇಕಾದ್ರೆ ವಾಯುದೇವರು ಎಷ್ಟು ಮಾಡ್ತಾರೆ, ದೇವರಿಗೆ ಎಷ್ಟು ಗೊತ್ತಾಗ್ತದೆ ಯೋಚನೆ ಮಾಡಿ ಅಂತೇಳಿ ದೃಷ್ಟಾಂತ ಕೊಡ್ತಾರೆ. ಅಷ್ಟು ನೀರಾಗಿದ್ರು ಏನಾಗಿಲ್ಲ, ಅವೆಲ್ಲ ಕೂಡ ಒಂದಾಗಿಲ್ಲ. ಕಾವೇರಿ ಕಾವೇರಿನೇ ಇವ ಅದೇನೆ, ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ತುಂಗಾ ನೀರು ಭಾಳ ಸಿಹಿ ಅಂತಿದೆ. ಯಾವ್ಯಾವುದೋ ಮೋಡ ಅಲ್ಲಿ ಬಿಡೋದಾಗಿದ್ರೆ ಇಷ್ಟು ಎಂದ ಚೇಂಜ್ ಆಗಿಬಿಡ್ಬೇಕು ಕ್ವಾಲಿಟಿ. ಇವತ್ತಿಗೂ ತುಂಗಾ ನೀರು ಸಿಹಿ, ಯಾತಕ್ಕೆ? ಅದೇ ಮೋಡ ನೀರೇ ಬೀಳೋದಲ್ಲಿ. ಕಾವೇರಿ ಕ್ವಾಲಿಟಿ ಕಾವೇರಿ ಕ್ವಾಲಿಟಿ, ಯಾವಾಗಲೂ ಆ ನೀರು ಅಲ್ಲೇ ಬೀಳೋದ್ರಿಂದ. ಇದು ಸೈಂಟಿಸ್ಟ್ ಯಾರು ಯೋಚನೆ ಮಾಡಿಲ್ಲ, ಎಲ್ಲ ಆಚಾರ್ಯರು ಬರೀತಾರೆ. ತಿಳ್ಕೊಂಡ್ರೆ ಆಚಾರ ಸಿದ್ಧಾಂತ ಎಷ್ಟು ದೊಡ್ಡದಿದೆ, ಜಗತ್ತು ಏನೇನು ಗೊತ್ತಿಲ್ಲ ಇದು. ಹಾಂ, ಯಾರಿಗಿಲ್ಲ ಅಲ್ಲೇನು ಬಂತು ಜ್ಞಾನ ಸ್ವಾರಸ್ಯ? ಗೊತ್ತು, ಸಮುದ್ರ ಸೇರಿಬಿಟ್ಟಿದೆ ಅದು, ಗೊತ್ತಾಯ್ತಾ? ಈಗ ಒಂದು ಹತ್ತಿರದ ಮಧ್ಯೆ ಹುಡುಕೋದು ಸುಲಭ, ಸಾವಿರಾರು ಜನದ ಹುಡ್ಕೋದು ಭಾರಿ ಕಷ್ಟ ಆಗಿಬಿಡುತ್ತೆ. ಸಮುದ್ರದಲ್ಲಿ ಎಷ್ಟೊತ್ತಿ ಸೇರಿವೆ? ಇವ್ರ ಪ್ರಶ್ನೆ ಏನು ಗೊತ್ತಾ, ಅಗಸ್ತ್ಯರಿಗೆ ಗೊತ್ತಾಗಬೇಕಾದ್ರೆ ಇದು ಗಂಗಾದಿಗಳು ನೀರು ಅಂತ ಹೇಳಿಬಿಟ್ಟು, ಸಮುದ್ರ ಗಂಗಾದೇವಿಗೆ ಯಾಕೆ ಗೊತ್ತಾಗಲ್ಲ, ಯಮುನಾ ನದಿಗೆ ಯಾಕೆ ಗೊತ್ತಾಗಲ್ಲ? ಅಂದರೆ ದೊಡ್ಡದಾಯಿತು ಕ್ವಾಂಟಿಟಿ, ಭಾಳ ದೊಡ್ಡದಾಗೋಯ್ತು, ಅದರಿಂದ ಗೊತ್ತು ಮಾಡೋಕ್ಕಾಗಲಿಲ್ಲ. ಅರ್ಥ ಆಯ್ತಾ ಈಗ? ಇಷ್ಟು ಸ್ವಲ್ಪ ಇರೋದನ್ನ ಬಿಟ್ಟಿಟ್ಟು ಮಾಡೋದ್ಬೇಕು, ತುಂಬ ಮಾಡಿಬಿಟ್ಟಾಗ ಏನಾಗುತ್ತಾಗ 20ರ ಬಗ್ಗೆ ಹೇಳಿಬಿಡ್ತಾಳೆ, ಆಮೇಲೆ ಹೇಳೋದಷ್ಟು ಕಷ್ಟಾಗುತ್ತೆ. 258 ಇಂಟು 258 ಏನು ಮಾಡ್ತಾನೆ, ಕ್ಯಾಲ್ ಕೇಳಿ ಕುತ್ಕೋತಾನೆ, ಕೇಳಿದ್ರೆ ಅದು ತಪ್ಪು ಹೊತ್ತಿಬಿಡ್ತಾನೆ ಎಷ್ಟೋ ಸಲ. ಆದ್ದರಿಂದ ದೊಡ್ಡ ದೊಡ್ಡದಾಗ್ತಾ ಹೋದಂತೆ ಜ್ಞಾನ ಕಡಿಮೆ ಆಗುತ್ತೆ. ಸಮುದ್ರ ಹೇಳಿ ಕೇಳಿ ಏನದು ಭಾರಿ ದೊಡ್ಡದು, ಅದ್ರಲ್ಲಿ ಹುಡುಕ್ಬೇಕು ಅದನ್ನು, ಗೊತ್ತಾಗೋದಿಲ್ಲ. ಹೌದು ಹೌದು, ಅದರಲ್ಲೇ ನದಿ ನೀರು ಎರಡಿದೆ. ಈಗ ಸಮುದ್ರದಲ್ಲಿ ಸಮುದ್ರ ನೀರಿದೆ, ನದಿಗಳಲ್ಲಿ ನದಿ ನೀರಿದೆ. ವಾಯುದೇವರು ಮೇಘ ಹೇಗೆ ಮಾಡ್ತಾರೆ ಈಗ, ಮೇಘ ಹೇಗೆ ಮಾಡ್ತಾರೆ, ಆಯಾ ಸಮುದ್ರದ ಮೇಘನೇ ಬೇರೆ, ನದಿಗಳ ಮೇಘನೇ ಬೇರೆ. ಆ ನಾವೇನು ಮಾಡ್ತಾರೆ, ಇಲ್ಲಿ ಸುರಿಸ್ತಾರೆ ಮತ್ತೆ ಇಲ್ಲಿ ಮತ್ತೆ ವಾಪಸ್ ಹೋಗುತ್ತೆ, ರೀಸೈಕಲ್ ಮಾಡ್ತಾ ಹೋಗ್ತಾರೆ. ರೀಸೈಕಲ್ ಮಾಡೋದ್ರಿಂದ ಅದು ಯಾವ ಎಟರ್ನಲ್ ಪ್ರೋಸೆಸ್, ಅದು ಬೀಜ ಮೊದಲು ಕಾಯಿ ಮೊದಲು ಇದ್ದಾಗೆ. ಅದು ಎಂಥದ್ದು ಅನವಸ್ಥ, ಸದಾನವಸ್ಥ, ದುರನವಸ್ಥ ಅಲ್ಲ. ಅವ್ರಿಗೆ ಗೊತ್ತಾದ್ರೆ ಸರಿ ಹೋಯ್ತದೆ. ಇನ್ನೂ ಅಂತ ಆಶ್ಚರ್ಯ, ಸಮುದ್ರ ಸಿಕ್ಕಾಬಟ್ಟೆ ಮಳೆ ಆಗುತ್ತೆ. ಅದಕ್ಕೆ ನೀರು ಜಾಸ್ತಿ ಇದ್ದು, ನೀರು ಜಾಸ್ತಿ ಇದ್ದು ಮೇಘ ಜಾಸ್ತಿ ಇರುತ್ತೆ, ಸಿಕ್ಕಾಬಟ್ಟೆ ಮಳೆ ಆಗುತ್ತೆ. ಈ ರೀತಿ ಮಳೆ ಆಗದೆ ಹೋದ್ರೆ ಸಮುದ್ರ ಒಡೆಗೆ ಹೋಗ್ತಾ ಇತ್ತು, ಆ ನೀರು ಮತ್ತೆ ವಾಪಸ್ ಅಲ್ಲೇ ಬೀಳುತ್ತೆ. ಅದೇನಾಗುತ್ತೆ, ಮೇಂಟೈನ್ ಆಗುತ್ತೆ, ಕನ್ಸರ್ವೇಷನ್ ಯಾವಾಗಲೂ ಮೇಂಟೈನ್ ಆಗ್ತಾ ಹೋಗುತ್ತೆ. ಅದು ಸಮಸ್ಯೆ ಕಾರಣನೇ ಇಲ್ಲ. ಹೌದು, ಸಮುದ್ರ ನೀರು ಸಮುದ್ರನೇ ನದಿ, ಎಷ್ಟು ನದಿ ನೀರಿದ್ರು ಕೂಡ ನದಿ ಸಮುದ್ರ ಆಗೋದಿಲ್ಲ, ಸಮುದ್ರ ನದಿ ಆಗೋದಿಲ್ಲ. ಅದಕ್ಕೆ ಸಮುದ್ರ ಏನಾದರೂ ಉಪ್ಪಾಗಿ ಬಿಟ್ಟಿದ್ರೆ ಏನಾಗ್ತಿತ್ತಾಗ, ಸಮುದ್ರ ಸಿಹಿಯಾಗಿ ಇಷ್ಟು ನದಿ ಸೇರಿದ ಸಮುದ್ರ ಏನಾಗಬೇಕಾಗಿತ್ತು? ಎಷ್ಟು ವರ್ಷದಿಂದ ಬರೀ ನಮ್ಮ ಕಾಲಕ್ಕೆ ತೋಡು ಸಿಹಿಯಾಗಬೇಕಾಗಿತ್ತು, ಅದು ಹಿಂದಿನಿಂದಲೇ ಬಿಟ್ಟುಬೇಡ ಹೋಗಲಿ. ನಾವು ಹುಟ್ಟಿದಾಗಿಲ್ಲ ತೋಡು ಇಷ್ಟು ಸ್ವೀಟೆಸ್ಟ್ ವಾಟರ್ ಆಗಬೇಕಾಗಿತ್ತು. ಯಥಾ ಪ್ರಕಾರ ಅಷ್ಟೇ ಉಪ್ಪಿದೆ. ಅದಕ್ಕೆ ಸಮುದ್ರ ಕ್ವಾಂಟಿಟಿ ಭಾರಿ ಜಾಸ್ತಿ, ಕ್ವಾಂಟಿಟಿ ಭಾರಿ ಜಾಸ್ತಿ ಅಂದರೆ ಹುಡ್ಕೋದು ಭಾರಿ ಕಷ್ಟ. ಕ್ವಾಂಟಿಟಿ ತುಂಬ ಜಾಸ್ತಿ ಆಗಿದ್ದು ಕಾಗಾಗಿಬಿಟ್ಟಿದೆ. ಹಾಂ, ನೀವೇ ಹೇಳಿ. ಸಮುದ್ರದ ನೀರಾದರೆ ಅಲ್ಲಿ ಬಿದ್ದರೆ ಉಪ್ಪಾಗೆ ಬಿಡಬೇಕಲ್ಲ, ಉಪ್ಪಾಗೆ ಬಿಡಬೇಕಲ್ಲ, ಈ ಬೆಳೆ ಸಾಧ್ಯ ಅಲ್ಲ. ಉಪ್ಪು ಹೇಗೆ ಬಿಡುತ್ತೆ ಉಪ್ಪಾಗಬೇಕಾದ್ರೆ ಅಂತ ಕೇಳಿದರೆ ಡಿಸ್ಟಿಲ್ ಆಗಿರುತ್ತೆ, ಗೊತ್ತಾಯ್ತಿಲ್ಲ. ಬಟ್ ಅದು ಬಿಡಬೇಕಾದ್ರೆ ಬಿದ್ದು ಯಥಾ ಪ್ರಕಾರ ಈಕೆ ಒಂದು ಬಿಡುತ್ತೆ. ಇಲ್ಲಿ ಹಾಗಲ್ಲ, ಈ ಕ್ವಾಲಿಟಿ ಅದೇ ಮೇಂಟೈನ್ ಆಗುತ್ತೆ. ಇವರು ಈ ಒಂದು ಮಾತು ಸುಳ್ಳು ಅಂತ ಆಯ್ತು. ಇವರು ಏನು ಕೊಟ್ಟು ಡಿಸ್ಟಿಲ್ಡ್ ವಾಟರ್ ಅಂತ ಕರೆದ್ರೆ ಟೋಟಲಿ ಅದು ಇದಲ್ಲ, ಏನಲ್ಲ, ಓಡರ್ಲೆಸ್ ಟೇಸ್ಟ್ಲೆಸ್ ಅಲ್ಲ. ಇಲ್ಲದ್ರೆ ಗಂಗಾ ತುಂಗಾ ನೀರು ಟೇಸ್ಟ್ ನೀರು ಬರ್ತಿರಲಿಲ್ಲ. ಬಟ್ ಎಷ್ಟು ಸೂಕ್ಷ್ಮ ಅಂದರೆ ನೇಕೆಡ್ಡೆಗೂ ಕಾಣೋದಿಲ್ಲ, ಬರೀ ಪ್ರಯೋಗಕ್ಕೂ ಕಾಣೋದಿಲ್ಲ. ಎಲ್ಲಿ ಕಾಣುತ್ತದು? ಪೂರ್ತಿ ಇನ್ಹೆರೆಂಟ್ ಕ್ವಾಲಿಟಿ, ಅದು ಇನ್ಹೆರೆಂಟ್ ಕ್ವಾಲಿಟಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇದೊಂದು ಹೊಸ ವಿಷಯ, ಅದು ಗೊತ್ತಾಯ್ತಿಲ್ಲ. ಡಿಸ್ಟಿಲ್ಡ್ ವಾಟರ್ನಲ್ಲೂ ಕೂಡ ಏನಿದೆ, ಸಮುದ್ರ ಎಷ್ಟೇ ಡಿಸ್ಟಿಲ್ ಮಾಡಿದರೂ ಕೂಡ ಸಮುದ್ರ ವಾಟರೇ ಅದು. ಇದು ಎಷ್ಟೇ ಡಿಸ್ಟಿಲ್ ಮಾಡಿದ್ರೆ ನೀರು ಗಂಗಾ ವಾಟರ್ ಗಂಗಾ ವಾಟರೇ. ಆದಷ್ಟಿನೂ ಯೋಚನೆ ಮಾಡಬೇಕು. ಅದೇ ಕಲರ್ ಒಪ್ಪೋದಿಲ್ಲ ಅದನ್ನು. ಯಥಾ ನದ್ಯ ಚೇತನಾಶ್ಚ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ? ಮಾಡೋದು ಎರಡು ಕಾರಣ. ಒಂದು ಕಾರಣ, ಬೇರೆ ದಾರಿ ಇಲ್ಲದ ಮಾಡ್ತಾರೆ. ವ್ರತದ ಕಾಲಕ್ಕೆ ಹಾಲು ಅಂತೇಳಿ ಪಾಪ ಇದನ್ನು ಹಾಕ್ತಾರೆ, ಕಾಯಿ ಹಾಲು. ಯಾತಕ್ಕೆ? ಅದು ಬೆಳಗ್ಗೆ ಕಾಣುತ್ತೆ, ಹೌದಲ್ಲ? ಬಟ್ಟೆ ಹಾಲಿನ ರುಚಿ ಇರುತ್ತೆ, ಅದಕ್ಕೆ ಹಾಲಿನ ರುಚಿ ಇರೋದು. ಈ ನೀರು ಟೇಸ್ಟೇ ಬೇರೆ, ಆ ನೀರಿನ ಟೇಸ್ಟೇ ಬೇರೆ. ಸಮುದ್ರ ನೀರು ಅಲ್ಲ. ಯಾತಕ್ಕೆ ಅಂತ ಕೇಳಿದೆ. ಅಲ್ಲ, ಯಾರು ಕುಡಿದ್ರು ಗೊತ್ತಾಗ, ನಾವು ಕುಡಿದ್ರೆ ಗೊತ್ತಾಗಲ್ಲ, ಯಾರು ಕುಡಿದ್ರೆ ಗೊತ್ತ ಅವರಿಗೆ. ಅದು ಉಪ್ಪೇರು ಕುಡಿದ್ರೆ ಸ್ವಲ್ಪ ಸೀನಿಯರ್ ಕಟ್ಟರು ಭಾರಿ ಖುಷಿ ಅನಿಸ್ತದೆ ಅಷ್ಟೇ. ಬಟ್ ಟೋಟಲಿ ಏನಾಗುತ್ತೆ, ಇಷ್ಟೆಲ್ಲ ಮಾಡಿದ್ರೆ ಎಕ್ಸ್ಟರ್ನಲ್ ಅದು. ಇಷ್ಟೆಲ್ಲ ಮಾಡಿದ್ರೆ ಎಲ್ಲಿಂದ ಬಂತದ? ಹೊರಗಿಂದ ಬಂದು, ಒಳಗಿಂದ ಬಂದಿದ್ದಲ್ಲ ಅದು. ದೇವರದ್ದೆಲ್ಲ ಅದಂಥದ್ದು ಸ್ವಾಭಾವಿಕ ಗುಣ, ಗೊತ್ತಾಯ್ತು. ಆ ವರದಿಂದ ಬಂದರೆ ನಿಜವಾದ ಗುಣ ಅಲ್ಲ. ಅದೇ ರೀತಿಯೇ ಅದು ಆ ರೀತಿ ಬಂದರೆ ನಿಜವಾದ್ದಾಗಲಿಲ್ಲ. ಅದು ಎಲ್ಲಿಂದ ಬಂತದು? ಹೊರಗಿನಿಂದ ಬಂತಷ್ಟೇ. ಅಷ್ಟೆಲ್ಲ ಎಫರ್ಟ್ಸಿಂದ ಬಂದಿದ್ದು ನ್ಯಾಚುರಲ್ ಅಲ್ಲ ಅದು. ಅದು ಫೈನಲ್ ಆನ್ಸರ್. ದುರ್ಯೋಧನ ಭಾರಿ ಬಲಶಾಲಿ ಎಂದಾಗ ಆಗುತ್ತಷ್ಟೇ. ಎಲ್ಲಿಂದ ಬಂದಿದ್ದ ಬಲ ಅವನಿಗೆ? ವಾಯುದೇವರ ಆವೇಶ ವರ, ಬ್ರಹ್ಮದೇವರ ವರ, ವಾಯುದೇವರ ಆವೇಶ, ರುದ್ರದೇವರು ಪಾರ್ವತಿ ಬಿಲ್ಡಪ್ ಮಾಡಿದ ಬಾಡಿ ಅದು ಅಷ್ಟೇ, ನ್ಯಾಚುರಲ್ ಅಲ್ಲ ಅದು. ಭೂಮಿಸೇಂದ್ರವರ ಬಲ ಎಂಥದ್ದು? ನ್ಯಾಚುರಲ್. ಇದೇ ಉತ್ತರ ಅದಕ್ಕೆ. ಹಾಂ ಹೌದು, ಸಮುದ್ರದಲ್ಲಿ ಇದೆಯಲ್ಲ, ಸಮುದ್ರ ಸ್ಟಾಕ್ ಇಲ್ಲ ನದಿದು, ಸಮುದ್ರ ನೀರು ನದಿ ವ್ಯಾನಿಷ್ ಆಗಿಲ್ಲಲ್ಲ, ಏನಾಗಿದೆ ಅದು? ಮಳೆಯಾಗಿ ಬಂದಿಲ್ಲ ಅಷ್ಟೇನೆ, ಸಮುದ್ರ ಸ್ಟೋರ್ ಆಗಿದೆ. ನಿಮ್ಮ ಟ್ಯಾಪ್ ಕೆಟ್ಟೋಗ್ಬಿಟ್ಟಿದೆ, ಅದ್ರ ಮೇಲೆ ನೀರಿದೆ, ನೀರು ಬರ್ತಾ ಇಲ್ಲ, ಗೊತ್ತಾಯ್ತಾ? ಸರಿ, ರಿಪೇರ್ ಮಾಡಿದ್ರಲ್ಲಿ ಬಂತು, ಗೊತ್ತಾಯ್ತಾ? ಅಷ್ಟೊತ್ತು ನೀರು ಬರಲಿಲ್ಲ, ಅದು ಏನಾಗಿದೆ ಅದು? ನೀರು ಬರೋದು ನಿಂತಾಗಿದೆ ಹೊರತು, ನೀರಿದ್ದೇ ಇದೆ ಅಲ್ಲಿ. ಸೊ ಗಂಗಾದಿಗಳು ಸಮುದ್ರದಲ್ಲಿ ಇದ್ದೇ ಇವೆ. ಆದ್ದರಿಂದ ಮತ್ತೆ ಆಮೇಲೆ ಬಂತು. ಅಲ್ಲಿವರೆಗೂ ಈ ಮಳೆ ಆಗಲಿಲ್ಲ ಅಂತ ಕೇಳಿದರೆ ನದಿ ಒಣಗಿರಬಹುದು. ಹೆಚ್ಚು ಕ್ವಾಂಟಿಟಿ ನದಿ ಇರೋದು ಎಲ್ಲಿ? ಸಮುದ್ರದಲ್ಲಿರೋದು, ಅದಿದ್ದೇ ಇರುತ್ತೆ. ಆದ್ದರಿಂದ ಬರುತ್ತೆ, ಎಷ್ಟು ವರ್ಷ ಅಲ್ಲೇ ಇರುತ್ತೆ, ಅದು ಹೋಗೋದೇ ಇಲ್ಲ. ಯಾಕೆ? ಅದು ನಮ್ಮ ಸೈನ್ಸ್ ಆಫ್ ದ ಲಾ ಆಫ್ ಕನ್ಸರ್ವೇಷನ್. ಅದು ಆ ನದೀಲಿ ಹಾಗೆ ಉಳ್ಕೊಳ್ಳೇಬೇಕು, ಡೆಸ್ಟ್ರಾಯ್ ಆಗೋದೇ ಇಲ್ಲ. ಗೊತ್ತು, ನೀರು ಬಿಟ್ಟಿಲ್ಲ ಅಂತ ಹೇಳಿದರೆ ನೀರೆಲ್ಲ ಇದೆ ಬಿಟ್ಟಿಲ್ಲ ಅಂದರೆ ಏನರ್ಥ? ಇಲ್ಲಿ ಬ್ಲಾಕ್ ಆಗಿದೆ ಹೊರತು ಅಲ್ಲಿ ಬ್ಲಾಕ್ ಆಗಿಲ್ಲ. ಅದು ಅಲ್ಲೇ ಇಲ್ಲದ ಕೇಸ್ ಬೇರೆ, ಬಿಡದಿದ್ದ ಕೇಸ್ ಬೇರೆ. ಯಥಾ ನದ್ಯಶ್ಚೇತನಶ್ಚ ಸಮುದ್ರಗಾಹ ಸೋಮವಾರಿ ನೈವ ಜಾನಂತಿ ಪ್ರಜಾಸ್ತದ್ವತ್ ಪ್ರಜಾಲಯೇ ಸ್ವತೋ ಅನ್ಯೋಸ್ತಿ ಪರೋ ದೇಹ ಇತಿ ಜ್ಞಾಯೇ ತಮೇ ಕಥಂ. ಆಗ ಮತ್ತೊಂದು ಪ್ರಶ್ನೆ ಕೇಳಿದೆ, ಅದು ಸರಿನೇ ಆ ದೃಷ್ಟಾಂತ ಇನ್ನೂ ಸ್ಪಷ್ಟ ಪ್ರತಿ ಸರ್ತಿ ಕೂಡ ಏನು ಮಾಡ್ತಾನಾತ, ಇನ್ನೂ ಸ್ಪಷ್ಟ ಮಾಡಿ ಇನ್ನೂ ಸ್ಪಷ್ಟ ಮಾಡಿ ಕೇಳ್ತಾನೆ. ಇತಿ ಪೃಷ್ಠ ಪುನಃ ಪ್ರಾಹ ವೃಷ್ಟ ದೃಷ್ಟಾಂತತಃ ಪಿತಾ, ವೃಷ್ಟ ದೃಷ್ಟಾಂತವನ್ನು ಕೊಟ್ಟರು. ಅಸ್ಯ ಸೋಮ ಮೂಲೆ ಅಭ್ಯನ್ಯಾತ್ ಜೀವನ್ ಸ್ರವೇತ್ ಯೋ ಮಧ್ಯೆ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್. ವೃಕ್ಷ ಒಡೆದನ್ನು ತೋರಿಸಿದ್ರೆ ಈಗ ಎಲ್ಲೆಲ್ಲಿ ಕೊಂಬೆ ಕತ್ತರಿಸ್ತಾನೋ ಅಲ್ಲಿ ರಸ ಬರುತ್ತೆ, ದೇಹದಲ್ಲಿ ರಕ್ತ ಬರೋ ಹಾಗೆ ಅದರ ರಸ ಬರುತ್ತೆ. ಎಲ್ಲಿವರೆಗೂ ಬರುತ್ತದೋ? ಜೀವ ಇರೋವರೆಗೂ. ಜೀವ ಹೋದ್ಮೇಲೆ ಬರೋದಿಲ್ಲ, ಗೊತ್ತಾಯ್ತಾ? ಇದು ನಮಗೆ ಟೆಸ್ಟ್ ಅಂತ ಹೇಳಿದರು. ಅಭಿಮಾನಿನೋ ಅಸ್ವತಂತ್ರತ್ವಾದ ಭೇದೇನ ಜ್ಞಾಯತೆ ಇತರೌ ಹರಿಃ ಕಿಮು ಮನುಷ್ಯೇಷು ಶೋಷೋ ಹಾಸ್ಯ ಹಿ ಅಸ್ಯ ಅಸ್ವತಂತ್ರತ್ವ. ಅಭಿಮಾನಿನೋ ಅಸ್ವತಂತ್ರತ್ವಾದ ಭೇದೇನ ಜ್ಞಾಯತೆ ಇತರೌ. ಆ ಜೀವಕ್ಕೆ ಆ ವೃಕ್ಷಕ್ಕೆ ತಾನೇ ಉಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ತಾನೇ ಬೆಳೆಯೋ ಶಕ್ತಿ ಇಲ್ಲ. ಎಲ್ಲಿವರೆಗೂ ಕೂಡ ಅದರಲ್ಲಿ ಏನಿರಬೇಕು? ಜೀವ ಇರಬೇಕು. ಜೀವ ಅಂದರೆ ಯಾರು? ದೇವರು. ದೇವರಿರೋವರೆಗೂ ಸಾಧ್ಯ, ಇಲ್ಲದೆ ಹೋದ್ರೆ ಇಲ್ಲ. ಅದೇ ರೀತಿಯೇ ಅಭಿಮಾನಿನೋ ಅಸ್ವತಂತ್ರತ್ವ, ಬರೀ ವೃಕ್ಷಕ್ಕೆ ಶಕ್ತಿ ಇದ್ದಿದ್ದರೆ ಅದು ಏನಾಗ್ತಿತ್ತು? ಒಣಗ್ತಾನೇ ಇರಲಿಲ್ಲ. ಎಲ್ಲ ಕಡೆಗೂ ಒಂದು ಪ್ರಾಣ ಇಟ್ಟು ಒಂದು ಯಾವ ಒಂದು ಮೊದಲೊಂದು ಎಲೆ ಒಣಗಿತ್ತು ಹೋಯಿತು, ರೆಂಬೆ ಒಣಗಿತ್ತು ಹೋಯಿತು, ಮರ ಒಣಗಿತ್ತು ಹೋಯಿತು. ಡಿಫ್ರೆಂಟ್ ಸ್ಟೇಜಸ್ ಇದೆ. ಒಂದು ರೆಂಬೆ ಒಣಗಿದಾಗ ಅಲ್ಲಿ ಮಾತ್ರ ದೇವರು ಬಿಟ್ಟ, ಅಷ್ಟು ಮಾತ್ರ ಬಿದ್ದೋಯ್ತು, ಎಲ್ಲ ಹೋದಾಗ ಎಲ್ಲ ಬಿದ್ದೋಯ್ತು. ಅದೇ ರೀತಿ ಅಸ್ವಾತಂತ್ರ್ಯ ಇದೆ ಯಾರಿಗೆ? ಅಭಿಮಾನಿ. ವೃಷ್ಠದ ಅಭಿಮಾನಿ ದೇವತೆಗೆ ಅಸ್ವಾತಂತ್ರ್ಯ ಇದ್ದಿದ್ದರಿಂದ ಕಟ್ಟಾಗಂತ ಪಕ್ಷಿಗಳೋದಕ್ಕೂ ಆಗಲಿಲ್ಲ, ಒಣದೇಹ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ತಾನೇ ಬೆಳೆಯೋಕ್ಕೂ ಆಗಲಿಲ್ಲ ಅಂತ ಹೇಳಿದರು. ಹರಿ ಕಿಮು ಮನುಷ್ಯೇಷು ಶೋಷೋ ಹಿ ಅಸ್ಯ ಅಸ್ವತಂತ್ರತಃ. ಪರಮಾತ್ಮನಿಗೆ ಶೋಷ ಇಲ್ಲ, ಅದು ಜೀವರಿಗೆ ಶೋಷ ಇದೆ. ಅದಕ್ಕೆ ಅಸ್ವತಂತ್ರತ್ವತಃ, ಜೀವನಿಗೆ ಅಸ್ವಾತಂತ್ರ್ಯ ಇದೆ, ದೇವರಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದರು. ಆಗ ಮತ್ತೊಂದು ಪ್ರಶ್ನೆ ಹೊರಟರು. ಜ್ಞಾಯತೇನ ಕಥಂ ಸ್ವಸ್ಮಿನ್ ಸೂಕ್ಷ್ಮೇ ಜ್ಞಾತೆ ಪರೋ ಹರಿಹಿ ತತ್ರಸ್ಥ ಇತಿ ಪೃಷ್ಠಸ್ಸನ್ ತಮಾಹ ಉದ್ದಾಲಕಸ್ತುತಂ ವಟಬೀಜೇ ಯಥಾ ಸೂಕ್ಷ್ಮೇ ಮಹಾನ್ಯಗ್ರೋಧ ಭಾವಯುಕ್ ನ ದೃಶ್ಯತೆ ಅಭಿಮಾನೀ ಸಹ ಏವಂ ಜೀವಗತೋ ಹರಿಹಿ. ಅತಿ ಸೂಕ್ಷ್ಮವಾಗಿರೋದ್ರಿಂದ ಜೀವನ ಜೊತೆಗೆ ಇದ್ದು ಭಿನ್ನನಾಗಿದ್ದರೂ ಕೂಡ ದೇವರು ಕಾಣೋದಿಲ್ಲ ಅಂತ ವಟಬೀಜ ದೃಷ್ಟಾಂತ ಕೊಟ್ಟರು. ದೊಡ್ಡ ವಟದ ಮರ, ಅಲ್ಲಿ ಸಾವಿರಾರು ಹಣ್ಣುಗಳು, ಒಂದು ಹಣ್ಣು ತಂದ ಒಡೆದ, ಆಮೇಲೆ ನೋಡಿದ ಅನೇಕ ಬೀಜಗಳು, ಒಂದು ಬೀಜ ಒಡೆ ಅಂದ ಒಡೆದ, ನೋಡಿದ್ರೆ ಏನೂ ಕಾಣಲಿಲ್ಲ. ಬರ್ತೀವಿ ಆಮೇಲೆ ಏನೂ ಕಾಣಲಿಲ್ಲ ನಮ್ಮ ಅದು ಸರಿನಾ? ಏನೂ ಕಾಣದ ಹೋಗಿದ್ರೆ ವೃಕ್ಷ ಹುಡ್ತಿರಲಿಲ್ಲ. ಸೊ ಕಾಣದ ಜಾಗದಲ್ಲಿ ಏನಿದೆ? ಮಹಾನ್ ನಗ್ರೋಧ ತಿಷ್ಠತಿ. ಯಾವ ರೂಪದಲ್ಲಿದೆ? ಸೂಕ್ಷ್ಮ ರೂಪದಲ್ಲಿದೆ. ಆಯಿತಾ? ಅಣಿಮಾ, ದೇವರಿದ್ದಾನೆ, ಯಾತಕ್ಕೆ ಕಾಣೋದಿಲ್ಲ ಅಂತ ಏನು ಹೇಳಬೇಕು? ಅದಕ್ಕೆ ಸೂಕ್ಷ್ಮನಾದ್ರಿಂದ ಕಾಣೋದಿಲ್ಲ. ಅಣಿಮಾ ಅಂತ ಹೇಳಿದ್ರಿಂದ ಅತಿ ಸೂಕ್ಷ್ಮ, ಬರೀ ಸೂಕ್ಷ್ಮ, ಅತಿ ಸೂಕ್ಷ್ಮನಾದ್ರಿಂದ ಕಾಣೋದಿಲ್ಲ. ಅದು ಕನ್ವಿನ್ಸ್ ಆಯಿತಾ ಉತ್ತರ ಅವರಿಗೆ? ಕೊನೆಗೆ ತೆಗೆದು ಮತ್ತೆ ಲವಣಮೇತದುದಕ್ಕೆ ಕಥಂ ದೃಶ್ಯೇತ ತಚ್ಛಕ್ತಿ ಪೃಥಕ್ ಸ್ವಸ್ಯ ಹಿ ಅದರ್ಶನೆ ಇತಿ ಭಾವಯುತಂ ಪ್ರಾಹ ಉತ್ತರ ಮುದ್ದಾಲಕ ಪುನಃ. ಆಗೋದು ಪ್ರಶ್ನೆ ಹಾಕ್ಕೊಂಡ ಮತ್ತೆ. ಹಾಗಿದ್ದರೆ ಕಾಣದಿದ್ದ ಮಾತ್ರಕ್ಕೆ ಇರಬೇಕಾಗಿಲ್ಲ ಅಂತ ಹೇಳಿದ್ರೆ ಸರಿ, ಕಾಣದಿದ್ದ ಮಾತ್ರಕ್ಕೆ ಇಲ್ಲ ಅಂತ ಹೇಳಬೇಡ ಅಂದರೆ ಕಾಣದ ಮಾತ್ರಕ್ಕೆ ಇದೆ ಅಂತಲೂ ಹೇಳಬೇಡಿ ಅಂತ ಕೇಳ್ಬೋದಾಗ ಗೊತ್ತಾನೆ. ಎರಡಕ್ಕೂ ಆರ್ಗ್ಯುಮೆಂಟ್ ಅದು. ಇವತ್ತು ದೆವ್ವ ಕಾಣೋದಿಲ್ಲ ಇಲ್ಲ, ದೇವರು ಕಾಣೋದಿಲ್ಲ ಇಲ್ಲ, ಗೊತ್ತಾಯ್ತಾ? ಅದು ಇದೆ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಕಾಣದೇ ಇರೋದಕ್ಕೆ ಎರಡು ಕಾರಣನೂ ಆಗಬಹುದು, ಇಲ್ಲದೇ ಇರೋದು ಒಂದು ಕಾರಣ, ಸೂಕ್ಷ್ಮ ಇರೋದು ಒಂದು ಕಾರಣ. ಅದಕ್ಕೆ ಉತ್ತರ ಕೊಡ್ತಾರೆ. ಲವಣಮೇತ ಲವಣ ದುಷ್ಟ ಅಂತ ಕೊಟ್ಟರು. ಲವಣವನ್ನು ಅವನ ಕೈಯಲ್ಲಿ ಹಾಕಿಸಿಬಿಟ್ಟು ಬೆಳಗ್ಗೆ ಎದ್ದು ಬಂದು ನೋಡು ಅಂತ ಹೇಳಿದರೆ ಲವಣ ಕಾಣಲಿಲ್ಲ, ಕಣ್ಣಿಗೆ ಕಾಣಲಿಲ್ಲ, ಬರೀ ನೀರು ಹಾಗೆ ಕಾಣಿಸ್ತೇವೆ, ಕುಡ್ದಾಗ ಏನು ಗೊತ್ತಾಯಿತು? ಕಾಣಿಸ್ತೇವೆ. ದೇರ್ಫೋರ್ ಯಾವುದು ನಮಗೆ ಕಾರ್ಯತಃ ಕಾಣುತ್ತೋ ಅದು ಕಣ್ಣಿಗೆ ಕಾಣದೆ ಹೋದ್ರೂ ಸೂಕ್ಷ್ಮದಲ್ಲಿ ಅಂತ ಹೇಳಿದರು. ಕಾರ್ಯತನು ಕಾಣದೆ ಹೋಗಿಬಿಟ್ರೆ ಏನು ಮಾಡಬೇಕಾಗ? ಅದು ಸುಳ್ಳು. ಕಾರ್ಯತಃ ಕಾಣದೆ ಹೋದಾಗ ಸುಳ್ಳು. ಕಾರ್ಯ ಕಾಣಿಸ್ತಾ ಇದೆ. ಈಗ ಲವಣದ ಅನುಭವ ಬಂದ ಮೇಲೆ ಇಲ್ಲ ಅಂತ ಹೇಳಬಾರ್ದು. ಒಂದು ಒಂದೊಂದು ಲಾಜಿಕಲ್ ಆಗಿರೋ ಟ್ರೀಟ್ಮೆಂಟ್ ಅದು. ಕಥಂ ದೃಶ್ಯೇ ತತಚ್ಛಕ್ತಿ ಪೃಥಕ್ತಸ್ಯ ಹಿ ಅದರ್ಶನೆ ಇತಿ ಭಾವಯುತಂ ಪ್ರಾಹ ಪುತ್ರ ಮುದ್ದಾಲಕ ಪುನಃ ಯಥಾಪ್ಸು ಲವಣಂ ವ್ಯಾಪ್ತಂ ರಸದೃಷ್ಟೌ ನ ದೃಶ್ಯತೆ. ಲವಣ ನೀರಿನ ತುಂಬ ಹರಡಿಕೊಂಡಿದೆ, ಆದರೆ ಬರೀ ಕಣ್ಣು ಎಲ್ಲೆಲ್ಲೂ ಕಾಣೋದೇ ಇಲ್ಲ, ಆಮೇಲೆ ನೋಡಿದ್ರೆ ಎಲ್ಲ ಕಡೆ ಕಾಣುತ್ತೆ ರುಚಿಯೊಳಗೆ. ಏವಂ ಚೇತನಗೋ ವಿಷ್ಣು ತದ್ಭಿನ್ನೋಪಿ ನ ದೃಶ್ಯತೆ. ಭಿನ್ನನಾಗಿದ್ದಾನೆ, ಕಾಣೋದಿಲ್ಲ, ಕಾಣೋದಕ್ಕೊಂದು ದಾರಿ ಇದೆ ಅಂತ ಹೇಳಿದ್ರು. ಆ ರುಚಿ ನೋಡೋಕೆ ನಾಲಿಗೆ ದಾರಿ ಇದೆ. ಇಲ್ಲೇನು ದಾರಿ ಇದೆ ಅಂದರೆ ಆಚಾರ್ಯವಾನ್ ಪುರುಷೋ ವೇದ, ಗುರುಗಳು ಹೇಳಿದಾಗ ಗೊತ್ತಾಗುತ್ತೆ. ಕಥಂ ಸಂಜ್ಞಾಯ ನಚ ಏನಂತಿದೆ? ರಸದೃಷ್ಟೈವ ದೃಶ್ಯತೆ ಎಲ್ಲಿದೆ? ಯಥಾಪ್ಸು ಲವಣಂ ವ್ಯಾಪ್ತಂ ರಸದೃಷ್ಟೋ, ಅದು ಅನ್ವಯ, ಇದು ವ್ಯತಿರೇಕ, ಅಷ್ಟೇ ಡಿಫರೆನ್ಸ್. ಗೊತ್ತಾ? ರಸದೃಷ್ಟೋ ಯಥಾ ದೃಶ್ಯತೆ ತಥಾ ಅಂತ ಹೇಳೋದು, ಅನ್ವಯ ರೀತಿ ವ್ಯತಿರೇಕ ರೀತಿ. ಉತ್ತರ ಒಂದೇ. ಅವ್ರು ಬರೋದಿಲ್ಲ ಅಂತಲ್ಲ ಅವರಂದ್ರು, ಬರ್ತೀನಿ ಅಂತ ಇವರು ಅಂದರು. ಅರ್ಥ ಏನಾಯ್ತು ಇಬ್ಬರದು? ಒಂದೇ. ಕಥಂ ಸಜ್ಞಾಯತೆ ವಿಷ್ಣು ಭಿನ್ನ ಇತ್ಯತ್ರ ಚ ಬ್ರವೀತ್ ಯಥೈವಾನ್ಯೋಪದೇಶೇನ ಬದ್ಧಾಕ್ಷ ಸ್ವಗೃಹಂ ವ್ರಜೇತ್ ತಥಾ ಆಚಾರ್ಯೋಪದೇಶೇನ ಭಿನ್ನ ಮೀಶಂ ವ್ರಜೇತ್ ಪುಮಾನ್. ದೃಷ್ಟಾಂತ ಕೊಟ್ಟು, ಕಿಡ್ನ್ಯಾಪ್ ಮಾಡಿದ ವ್ಯಕ್ತಿ ಕಾಡಲ್ಲಿ ಬಿಡಲ್ಪಟ್ಟಿದ್ದ, ಭಾರಿ ಒದ್ದಾಡ್ದ, ಬರೀ ದಾರಿ ಕೇಳ್ಕೊಂಡು 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 ಊರು ಸೇರಿಕೊಂಡ. ಅದೇ ಗುರುಗಳ ಉಪದೇಶದಿಂದ ಏನಾಗ್ತಾನೆ ಅವನು ತಿಳಿತಾನೆ. ಸೂಕ್ಷ್ಮವಾದ ಪದಾರ್ಥಕ್ಕೆ ಅಲ್ಲಿ ನಾಲಿಗೆ ಹೆಲ್ಪ್ ಮಾಡಿತು. ಇಲ್ಲಿ ಯಾರು ಹೆಲ್ಪ್ ಮಾಡಬೇಕು? ನಾಲಿಗೆನೇ ಹೆಲ್ಪ್ ಮಾಡೋದು. ನಾಲಿಗೆ ಅಂದರೆ ದೊಡ್ಡವ್ರ ಮಾತು ಅಂತ ಅರ್ಥ. ನಾಲಿಗೆ, ನಾಲಿಗೆ ಅಂದರೆ ಎಲ್ಲಿಂದ ಬರಬೇಕದು? ದೊಡ್ಡವ್ರು ಮಾತಾಡಿದ್ರೆ ಗೊತ್ತಾಗೋದು. ನಾಲಿಗೆ ಅನ್ನೋ ಮಾತಲ್ಲೇ ಉತ್ತರ ಇದೆ. ಆಚಾರ್ಯ ಗುರುಗಳು ಸುಮ್ಮನೆ ಕೂತ್ರೆ ಗೊತ್ತಾಗಲ್ಲ, ಏನು ಮಾಡಬೇಕು? ಅವರು ಉಪದೇಶ ಮಾಡಬೇಕು. ಅದಕ್ಕಾಗಿ ತಥಾ ಆಚಾರ್ಯೋಪದೇಶೇನ ಭಿನ್ನ ಮೀಶಂ ವ್ರಜೇತ್ ಪುಮಾನ್. ಆಚಾರ್ಯರ ಉಪದೇಶದಿಂದ ಅವನೇನು ಮಾಡ್ತಾನೆ? ಭಿನ್ನನಾದ ದೇವರನ್ನು ಅರ್ಥ ಮಾಡ್ಕೋತಾನೆ. ಇಲ್ಲದ್ರೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿದ್ದಿಲ್ಲ ಅಂದರು. ಕೊನೆಯ ದೃಷ್ಟಾಂತ. ಯಥಾ ಪುಂಸು ಅಸ್ವತಂತ್ರತ್ವ ತಜ್ಞಾಪಯತು ಮಾ ಭವಾನ್ ಇತ್ಯುಕ್ತಾ ಜ್ಞಾನೇಹಿ ದೃಷ್ಟೈವ ಜ್ಞಾನೇಹಿ ದೃಷ್ಟೈವ ಅಸ್ಯ ಅಸ್ವತಂತ್ರತ. ಆ ದೃಷ್ಟಾಂತ ಕೊಟ್ಟರು. ಜ್ಞಾನದಲ್ಲಿ ಅಸ್ವಾತಂತ್ರ್ಯ ತೋರಿಸಿದ್ರು. ಸಾಯ ಮನುಷ್ಯನತ್ರ ಹೋಗಿ ಜಾನಾಸಿಮಾಂ ಜಾನಾಸಿಮಾಂ ಅಂತ ಕೇಳಿದರು. ಅವನು ಹ್ಞೂ ಅಂತ ಹೇಳಿದ. ಆಮೇಲೆ ನ ಜಾನಾತಿ, ಗೊತ್ತಾಗಲಿಲ್ಲ. ಎಲ್ಲಿವರೆಗೂ ಅವನಿಗೆ ನಾರಾಯಣ, ಮಹಾಲಕ್ಷ್ಮಿ, ವಾಯುದೇವರು, ರುದ್ರದೇವರು, ಉಮಾದೇವಿ ಅವರ ಅನುಗ್ರಹ ಇತ್ತು, ಅಲ್ಲಿವರೆಗೂ ಮಾತು. ಆಮೇಲೆ ನಿಧಾನವಾಗಿ ಗುರುತಿಡಿಯೋದು, ಆಮೇಲೆ ಉಸಿರಾಟ, ಆಮೇಲೆ ಕಾಂತಿ, ಆಮೇಲೆ ಹೊರಟೋದ. ಈ ಸ್ಟೆಪ್ ಇದೆ. ನೀವು ಸ್ವಾತಂತ್ರ್ಯ ಇದ್ದಿದ್ದರೆ ಯಾವಾಗಲೂ ಮಾತಾಡ್ತಿದ್ದ? ಸ್ವಾತಂತ್ರ್ಯ ಇಲ್ಲ, ಅದ್ಮೇಲೆ ಜೀವನ ಅಸ್ವಾತಂತ್ರ್ಯ ಅಂಬುದು ಬಹಳ ಸ್ಪಷ್ಟವಾಯಿತು ಅಂಥೇಳಿ. ತಜ್ಞಾಪಯಿತು ಮಾ ಭವಾನ್ ಇತ್ಯುಕ್ತಃ ಜ್ಞಾನೇಹಿ. ಜ್ಞಾನೇಹಿ ಏನು? ಜ್ಞಾನೇಹಿ ಜ್ಞಾನೇಹಿ ಅಸ್ವತಂತ್ರತಾ ದೃಷ್ಟ. ಸ್ವರೂಪ, ಪ್ರಮಿತಿ, ಪ್ರವೃತ್ತಿ ಮೂರರಲ್ಲೂ ಕೂಡ ಪರಾಧೀನವಾದರೆ ಅಸ್ವತಂತ್ರ, ಸ್ವಾಧೀನವಾದರೆ ಸ್ವತಂತ್ರ. ಜೀವ ಅಸ್ವತಂತ್ರ ಅಂತ ಹೇಳೋದು ಒಳ್ಳೆಯ ದೃಷ್ಟಾಂತ ಇದೆ. ಮಗನ ನೋಡಬೇಕು ಅಂತ ಆಸೆ, ತಂದೆ ಇವನಿಗೆ ಆಸೆ, ಅವನಿಗೆ ಜ್ಞಾನ ಇಲ್ಲ, ಅಸ್ವಾತಂತ್ರ್ಯ ಬರಲಿಲ್ಲ. ಈಗ ಅದಕ್ಕೋಸ್ಕರ ಕರೆಸಿರ್ತಾನೆ ಬೇರೆ ಜೊತೆಗೆ, ನೋಡೋಕ್ಕಾಗಲೇ ಇಲ್ಲ. ಅಸ್ವಾತಂತ್ರ್ಯ ಬಂತು, ಜೀವನ ಲಿಮಿಟೇಷನ್ ಇದೆ. ಅಲ್ಲಿಗೆ ಆ ಭಾಗ ಮುಗೀತು. ಆಚಾರ ಒಟ್ಟಿಗೆ ಸಾಮಸಮ್ಯತ ಕೋಟ್ ಮಾಡಿರೋ ದೊಡ್ಡದು ಕೊಟೇಷನ್. ಅದು ನಾಳೆ ಆ ಭಾಗ ನೋಡಿ ಮುಕ್ತಾಯ ಮಾಡೋಣಂತೆ. ಒಂದು ಕೊಟೇಷನ್ ಅಷ್ಟೇನು ಬರೆದಿಲ್ಲ, ಸಿಂಪಲ್ ಒಂದೇ ಕೊಟೇಷನ್. ಸಾಮಸಮ್ಯತೆ ಯಾತಕ್ಕೆ ಕೋಟ್ ಮಾಡಿದ್ರು ಅಂದರೆ, ಛಾಂದೋಗ್ಯ ಯಾವ ಉಪನಿಷತ್ ಅದು? ಸಾಮವೇದ ಉಪನಿಷತ್, ಮೋಸ್ಟ್ ರೆಲೆವೆಂಟ್ ಆಗಿರೋದನ್ನ ಕೋಟ್ ಮಾಡಿದ್ರು. ಅಲ್ಲಿ ನಾಳೆ ದಿವಸ ಮುಂದಿನ ಭಾಗ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚ ವಿದ್ಯಾ ದ್ವಾರಾ.